ॐ गुणगणविलयं पतिं रमायाः जगदघनञ्च वासवीशोनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः। इत्यहं वासुदेवस्य पार्थस्य च महात्मनः संवादमिमम् अश्रौषम् अद्भुतं रोमहर्षणं। संवादम् अपदम् इम्पार्टेण्ट्, వాద సంవాద వాదో అని వాద శబ్దకేన అర్థ తత్వ నిర్ణయం ఉద్దేశ్య తత్వ నిర్ణయం ముఖ్య అదే సంవాద ఇది సంవాద ఆద్రింద బరీ తత్వ నిర్ణయకోస్కర గ్రంథ అని తెలుకొండగ ఇది తత్వ నిర్ణాయకవాద కృతి అది ఓదబెకు అంత అర్థ అశ్రౌషం అద్భుతం రోమహర్షణం ఎష్టో అంత కృతిగడిదె అంత కేడిదరే ಇದು ಅದ್ಭುತವಾದಂಥ ಕೃತಿ, ರೋಮಹರ್ಷಕವಾದಂಥ ಕೃತಿ. ಇದನ್ನು ಕೇಳೋದು ಯೋಗ ಬರಬೇಕಾದ್ರೆ ವೇದವ್ಯಾಸರ ಅನುಗ್ರಹ ಬೇಕು. ಕೃಷ್ಣ ಸ್ವತಃ ಹೇಳಿದ, ವೇದವ್ಯಾಸರು ಸ್ವತಃ ಬರೆದರು, ಮತ್ತು ಸಾಕ್ಷಾತ್ ವ್ಯಾಸಪ್ರಸಾದ ವೇದವ್ಯಾಸರು ಕಣ್ಣಿಗೆ ಕಾಣಿಸ್ಕೊಂಡೇ ಅನುಗ್ರಹ ಮಾಡಿದ್ದಾರೆ. ಅದು ಬಹಳ ಮುಖ್ಯ. ಮಂತ್ರ ಜಪ ಮಾಡಿ ಎಲ್ಲೋ ಇದ್ದು ಅನುಗ್ರಹ ಮಾಡಿದ್ದಲ್ಲ, ಎದುರಿ ಕೂತ್ಕೊಂಡು ನಾನು ದಿವ್ಯದೃಷ್ಟಿ ಕೊಟ್ಟು ನಿನಗೆ ಕೊಡ್ತೇನೆ ಅಂಥೇಳಿ ಮಾಡಿರೋದ್ರಿಂದ ಸಾಕ್ಷಾತ್ ಕಥಯತಃ ಸಾಕ್ಷಾತ್ ವ್ಯಾಸಪ್ರಸಾದ ಶ್ರುತವಾನ್, ಸಾಕ್ಷಾತ್ ವ್ಯಾಸಪ್ರಸಾದ ಸಾಕ್ಷಾತ್ ಶ್ರುತವಾನ್, ಸಾಕ್ಷಾತ್ ಕೇಳಿದೆ, ಸಾಕ್ಷಾತ್ ಕೇಳಿದೆ ಅಂತ ಹೇಳೋದ್ರಿಂದ ಈ ಸಾಕ್ಷಾತ್ ಅನೇಕ ಕಡೆಗೆ ಅನ್ವಯ. ಸಾಕ್ಷಾತ್ ವ್ಯಾಸಪ್ರಸಾದ ಸಾಕ್ಷಾತ್ ಶ್ರುತವಾನ್ ಸಾಕ್ಷಾತ್ ಕಥಯತಃ ಹಾಗೆ ನೋಡ್ತೀವಿ. ಡೈರೆಕ್ಟಾಗಿ ನೋಡಿ ಲೈವ್ ಅಂತ ಹೇಳಲಿಲ್ಲ, ಆ ಕ್ಷಣಕ್ಕೆ ನೋಡ್ತಿರೋದ್ರಿಂದ ಪೂರ್ಣವಾಗಿ ಕಣ್ಣಾರೆ ಕಂಡಿರ್ತ. ಸಾಕ್ಷಾತ್ ಕಥಯತಃ ಸ್ವಯಂ ಸ್ವಯಂ ಶ್ರುತವಾನ್ ಅಂತ ಹೇಳಿದ್ರಿಂದ ನಾನೇ ಕೇಳಿದೆ ಅಂತ ಹೇಳೋ ಮೂಲಕವಾಗಿ ಅದು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಲ್ಲ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಅರ್ಥ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದ ಮಿದಂ ಅದ್ಭುತಂ. ಇದನ್ನು ನೆನೆಸ್ಕೊಂಡಾಗೆಲ್ಲ ಸ್ಮರಣೆ ಮಾಡಿಕೊಂಡಾಗೆಲ್ಲ ನನಗೆ ಕೇಶವಾರ್ಜುನಯೋ ಪುಣ್ಯಂ ಶಿಷ್ಯಾಭಿಚ ಮುಹುರ್ಮುಹು, ಆ ರೀತಿ ಗೀತಾದಿಗಳನ್ನು ಓದೋದು ಮತ್ತೆ ಮತ್ತೆ ಸ್ಮರಣೆ ಮಾಡೋದು ಕೂಡ ವಿಶೇಷವಾದ ಆನಂದಕ್ಕೆ ಕಾರಣ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೇ, ಹರಿಯ ಅತ್ಯದ್ಭುತವಾದ ರೂಪವನ್ನು ಸ್ಮರಣೆ ಮಾಡಿ 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 ನನಗೆ ಎಷ್ಟಿದಾಗ್ತಿದೆ. ವಿಸ್ಮಯೋ ಮೇ ಮಹಾನ್ ರಾಜನ್, ಮಹಾ ವಿಸ್ಮಯ ಆಗ್ತಾ ಇದೆ. ಹೃಷ್ಯಾಮಿ ಚ ಪುನಃ 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 ಆನಂದ ಪಡ್ತಾ ಇದ್ದೇನೆ ಅಂಥೇಳಿ ಅಲ್ಲಿ ಜಾಸ್ತಿ ಓದ್ಕೊಳ್ಳೋಕ್ಕೆ ಕಾರಣ ಶ್ರವಣಕ್ಕಿಂತ ದರ್ಶನ ಹೆಚ್ಚು ಎಫೆಕ್ಟಿವ್ ಎಂಬುದಕ್ಕೋಸ್ಕರ. ಶ್ರವಣದಿಂದ ಹೃಷ್ಯಾಮಿ ಮುಹುರ್ಮುಹು, ಇಲ್ಲಿ ವಿಸ್ಮಯ ಮತ್ತು ಹೃಷ್ಯಾಮಿಚ ಪುನಃ ಪುನಃ ಅಂಥೇಳಿ ತನಗಾದ ಅನುಭವವನ್ನು ಹೇಳಿಕೊಂಡ. ಸ್ಮರಣೆ ಮಾಡಿಕೊಂಡು ಚೆನ್ನಾಗಿ ಸ್ಮರಣೆ ಮಾಡಿಕೊಂಡು ಸ್ಮರಣೆ ಸ್ಮೃತ್ವ ಸಂಸ್ಮೃತ್ಯ ಚೆನ್ನಾಗಿ ಸ್ಮರಣೆ ಮಾಡಿಕೊಳ್ಳೋದಕ್ಕೆ ಸ್ಟ್ರಾಂಗ್ ಆಗಿ ಡೀಪಾಗಿ ಸ್ಮರಣೆ ಮಾಡಿಕೊಳ್ಳೋದಕ್ಕೆ ಕರೀತ. ರಫ್ ಸ್ಮರಣೆ ಬೇರೆ, ಕ್ಲಿಯಾರಿಟಿ ಜಾಸ್ತಿ ಇದ್ದಷ್ಟು ಕೂಡ ಸಂಸ್ಮರಣೆ ಅಂತ ಕರೀತ. ದೇವರ ಸ್ಮರಣೆ ಮಾಡಬೇಕು, ಸಂಸ್ಮರಣೆ ಮಾಡಬೇಕು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋಭೂತಿ ಧ್ರುವ ನೀತಿ ಮತಿಹಿ ಮಮ. ಇದರಿಂದ ಒಟ್ಟು ಏನು ತೀರ್ಮಾನ ಈಗ ಇಷ್ಟು ಹೇಳಿದ ಮೇಲೆ? ಇದು ಉಪಸಂಹಾರ ಹೇಳ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ ಮತಿ ಮಮ. ಎಲ್ಲಿ ನಾವು ಗೊತ್ತು ಯತ್ರ ಧೂಮಃ ತತ್ರ ವನ್ನಿ ಅಂತ ಹೇಗೆ ಹೇಳ್ತೇವೋ, ಯತ್ರ ಕೃಷ್ಣ ತತ್ರ ಜಯ. ಎಲ್ಲಿ ಕೃಷ್ಣ ಇರ್ತಾನೆ ಏನಿರುತ್ತೆ ಅಲ್ಲಿ ಜಯ ಇದ್ದೇ ಇರುತ್ತೆ. ಯತ್ರ ಯೋಗೇಶ್ವರ, ಯಾತಕ್ಕೆ ಕೃಷ್ಣ ಇದ್ರೆ ಜಯ? ಅದು ಯೋಗೇಶ್ವರ, ಯೋಗಕ್ಕೆ ಈಶ್ವರನಾದವನು. ಯೋಗ ಯೋಗೋ ಯೋಗ ವಿಧಾಮ್ನೇತ, ದೇವರಿಗೆ ಯೋಗ ಅಂತ ಹೆಸರು. ಯೋಗೇಶ್ವರ ಯೋಗ ಇದೆ, ಈಶ್ವರೋ ವಿಕ್ರಮೀ ಧನ್ವಿ ಅಂತ ಈಶ್ವರನೂ ಇದೆ. ಯೋಗೇಶ್ವರನಾದ ಕೃಷ್ಣ ಎಲ್ಲಿರ್ತಾನೋ, ಮತ್ತು ಯತ್ರ ಪಾರ್ಥೋ ಕೃಷ್ಣ ಇರಬೇಕಾದ್ರೆ ಕೃಷ್ಣ ಒಂದೇ ಸಾಕಿ ನಿನ್ನ ಬೇಕಿಲ್ಲ, ಬರೀ ಅರ್ಜುನ ಬರೀ ಇದ್ರೆ ಸಾಧು, ಧನುರ್ಧರನಾಗಿರ್ಬೇಕು ಅರ್ಜುನ. ಧನುರ್ಧರ ಅರ್ಜುನ ಯತ್ರ, ಯೋಗೇಶ್ವರ ಕೃಷ್ಣ ಯತ್ರ. ಯೋಗೇಶ್ವರನಾದ ಕೃಷ್ಣ ಎಲ್ಲಿರ್ತಾನೆ, ಇಲ್ಲಿ ಧನುರ್ಧಾರಿಯಾದ ಪಾರ್ಥ ಇರ್ತಾನೆ. ತತ್ರ ಶ್ರೀಹಿ, ಅಲ್ಲಿ ಸಂಪತ್ತು, ವಿಜಯ ಗೆಲುವು, ಭೂತಿ ಮಹಾಸಂಪತ್ತು, ನೀತಿ ರೀತಿ ಎಲ್ಲ ಕೂಡ ಧ್ರುವ ನಿಶ್ಚಿತವಾಗಿರುತ್ತೆ ಅಂತ ಮಮ ಮತಿ, ನನ್ನ ತೀರ್ಮಾನ ಅಂತ ಹೇಳ್ಕೊಟ್ಟ. ಕಣ್ಣಾರೆ ಕಂಡ ಸಂಜಯನ ಇದು ದೃಢವಾದ ನಿರ್ಧಾರ ಇದು. ಇಲ್ಲಿ ಕೃಷ್ಣ ಇದು ಡೈರೆಕ್ಟಾಗಿ ಹೇಳಲಿಲ್ಲ, ಪಾಂಡವರು ಗೆಲ್ತಾರೆ ನೀವು ಸೋಲ್ತಿ ಅಂಥೇಳಿ. ಯಾತಕ್ಕೆ ಕೃಷ್ಣ ಇದ್ದಲ್ಲಿ ಗೆಲ್ಲೋರು, ಕೃಷ್ಣ ಎಲ್ಲಿದ್ದಾನೆ ಈಗ? ಪಾಂಡವ ಕಡಿದ ಪಾಂಡವರು ಗೆಲ್ತಾರೆ, ನೀವು ಗೆಲ್ಲದ ರಿಸಲ್ಟ್ ಹೇಳ್ಬಿಟ್ಟು ಈಗಾಗಲೇ. ಅದರಿಂದ ಎಲ್ಲಿ ಕೃಷ್ಣ ಇರ್ತಾನೋ ಅಂತ ಹೇಳಿದ್ರಿಂದ ಎಲ್ಲಿ ದೇವರು ಇರ್ತಾನೋ ಅಲ್ಲಿ ಗೆಲುವು ಬರುತ್ತೆ. ದೇವರನ್ನು ಬಿಟ್ಟು ಮನುಷ್ಯನಿಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೃಷ್ಣ ಸ್ವತಂತ್ರ, ಜೀವ ಅಸ್ವತಂತ್ರ. ಅಸ್ವತಂತ್ರ ಆದ ಜೀವ ಸ್ವತಃ ಗೆಲ್ಲೋದಂಬುದು ರೂಲ್ಡ್ ಔಟ್. ದೇವರು ಸ್ವತಂತ್ರನಾದ್ದರಿಂದ ಕೃಷ್ಣ ಕಂಸಾದಿಗಳನ್ನ ಕೊಂದಿದ್ದಾನೆ. ಇವರು ಯಾರು ಸಹಾಯ ತಗೊಂಡಿಲ್ಲ, ಅರ್ಜುನ ಸಹಾಯ ತಗೊಂಡಿಲ್ಲ, ಅರ್ಜುನ ಕೃಷ್ಣನ ಸಹಾಯ ಬೇಕೀಗ. ಸೊ ದೇವರು ತಾನು ಮಾಡಲಿಕ್ಕೆ ಏನು ಬೇಕಿಲ್ಲ, ಇನ್ನೊಬ್ಬರು ಸಹಾಯ ಬೇಡ, ಸ್ವತಂತ್ರ. ಆದರೆ ಉಳಿದವರಿಗೆಲ್ಲ ಏನು ಬೇಕು ದೇವರ ಸಹಾಯ? ಅರ್ಜುನ, ಅರ್ಜುನ ಸಾಮಾನ್ಯನಲ್ಲ. ಒಂದು ಕಡೆ ನೋಡಿದರೆ ಸಾಕ್ಷಾತ್ ಇಂದ್ರಾವತಾರ, ಇನ್ನೊಂದು ಕಡೆಗೆ ಧನುರ್ಧಾರಿ. ಇಷ್ಟಾದ್ರು ಗೆಲ್ಲಬೇಕಾದ್ರೆ ಏನಿರಬೇಕು? ಕೃಷ್ಣ ಇರಬೇಕು ಪ್ಲಸ್ಸು ಧನುಸ್ಸು. ಅರ್ಜುನಿಗೆ ಧನುಸ್ಸು ಇರಬೇಕು ಪ್ಲಸ್ ಕೃಷ್ಣ ಇರಬೇಕು. ಕೃಷ್ಣನಿಗೆ ಧನುಸ್ಸು ಬೇಡ, ಅರ್ಜುನಾದಿಗಳು ಬೇಡ. ಅಂದರೆ ಹೌದು, ಇಲ್ಲದವ್ರು ಗೆಲುವು ಬರೋದಿಲ್ಲ. ಬರೀ ಅರ್ಜುನ ಇದ್ದಾನೆ ಗೆಲುವಿಲ್ಲ, ಧನುಸ್ಸಿದೆ ಗೆಲುವಿಲ್ಲ, ಕೃಷ್ಣನು ಸೇರಿದಾಗ ಗೆಲುವು. ಈ ಕಡೆ ಎರಡು ಸ್ವಾರಸ್ಯರ, ಈ ಕಡೆಯಿಂದ ದೇವರ ಅನುಗ್ರಹ ಬೇಕು, ಈ ಕಡೆಗೆ ಏನು ಬೇಕು? ಪ್ರಯತ್ನಾದಿಗಳು ಬೇಕು. ಧನುಸ್ಸು ಏನು ತೋರಿಸುತ್ತೆ? ಪ್ರಯತ್ನವನ್ನು. ಆ ಕಡೆ ಏನು ತೋರಿಸುತ್ತೆ? ಅನುಗ್ರಹವನ್ನು. ಎರಡು ಇದ್ದರೆ ಅರ್ಜುನ ಮಾಡ್ತಾರೆ. ದೇವರಿಗೆ ಎರಡೂ ಬೇಕಿಲ್ಲ, ತಾನು ಒಬ್ಬನೇ ಇದ್ದರೆ ಸಾಕು. ಇದು ಆಚಾರ್ಯರು ಮಾತಾಗ ನಿಜಾನುಭಾವ ವರ್ಜಿತ, ಹರೇರನುಗ್ರಹ ಉಜ್ಜಿತ, ಮಹಾಪ್ರಯತ್ನ ವರ್ಜಿತ, ಜನಾನ ಜಗ್ಮುರುನ್ನತಿ ಮನದ ಕೊಳೆ ದೃಷ್ಟಾಂತ ಇದು. ಅರ್ಜುನನಿಗೆ ಎರಡು ಬೇಕು, ಒಂದು ಧನುಸ್ಸು, ಇದೆಲ್ಲ ಈ ಕಡೆಯಿಂದ ಮೇಲಿಂದ ಕೃಷ್ಣ ಅನುಗ್ರಹ. ಎರಡು ಇದ್ದಾಗ ಮಾತ್ರ ಮನುಷ್ಯನಿಗೆ ಗೆಲುವು ಬರೋದ್ರಿಂದ ಸ್ವತಂತ್ರರಾದ ಜೀವ ತಾನೊಬ್ಬನೇ ಮಾಡ್ತೇನೆ ಅಂತವ್ರು ಏನಾಗುತ್ತದೋ ಫೇಲ್ ಆಗ್ತಾನೆ, ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹೌದು, ಅದೇ ಹೇಳ್ತಿರೋದು ಇಷ್ಟೊತ್ತು ಹೇಳಿದೀಗ. ಹೌದು, ಅದೇ ಹೇಳ್ತಿರೋದು. ಸ್ವತಂತ್ರನಾದ ಕೃಷ್ಣನಿಗೆ ಯಾರ ಸಹಾಯ ಬೇಕಿಲ್ಲ. ತದ ಅರಣ್ಯತ್ವ ಆರಂಭಣ ಶಬ್ದಾದಿಭ್ಯ ಬ್ರಹ್ಮಸೂತ್ರ, ದೇವರಿಗೆ ಯಾರ ಸಹಾಯನೂ ಬೇಕಿಲ್ಲ ಅಂತ ಸೂತ್ರ ಹೇಳಿತು. ಆದರೆ ಜೀವನಿಗೆ ಏನು ಬೇಕು? ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ಬಂದಿದೆ ಈಗ. ಕರಣಂ ಧರುದೆಲ್ಲ ಏನವೋ ಕರಣ, ವಿವಿಧಾಚ ಪೃಥಕ್ ಚೇಷ್ಟ, ಧಾರಣೆ ಮಾಡಬೇಕು, ಹೊಡಿಬೇಕು. ಇಲ್ಲವರು ಅರ್ಜುನಿಗೆಲ್ಲ ಬರೋದಿಲ್ಲ. ಆದ್ದರಿಂದ ಕೃಷ್ಣ ಬರೀ ಇದ್ರೆ ಸಾಕು, ಅದನ್ನು ಕೃಷ್ಣ ತೋರಿಸಿಬಿಟ್ಟ. ಕೃಷ್ಣ ಶಸ್ತ್ರ ಹಿಡಿಲಿಲ್ಲ, ಯುದ್ಧ ಮಾಡಲಿಲ್ಲ, ಬರೀ ಕೂತ. ಏನು ಬಂತು ಅಲ್ಲಿ? ಜಯ ಬಂತು. ಇದು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಇದ್ದರೆ ಸಾಕು, ಧನಸ್ಸು ಹಿಡಿಬೇಕಾಗಿಲ್ಲ ಅನ್ನೋದಕ್ಕೆ ಒಳ್ಳೆಯ ಸಾಕ್ಷಿ. ಅದು ಕೃಷ್ಣನ ಮಾತು ಅವನಿಗೆ ಅರ್ಥ ಆಗಲಿಲ್ಲ ದುರ್ಯೋಧನನಿಗೆ. ಕೃಷ್ಣ ಏನು ಹೇಳಿದ? ನಾನು ಬರ್ತೀನಿ, ನಾನೊಂದು ಕಡೆಗೆ, ನನ್ನ ಸೈನ್ಯ ಒಂದು ಕಡೆಗೆ, ಮಕ್ಕಳ ಸೈನ್ಯ. ಆದರೆ ನಾನು ಒಬ್ಬನು ಕೂಡ ಒಬ್ಬನೇ ಬರ್ತೇನೆ, ಪ್ಲಸ್ ಬರೀ ಕೈಲಿ ಬರ್ತೀನಿ, ಅದು ಬೇರೆ. ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿಬಿಟ್ಟು ದುರ್ಯೋಧನ ಏನು ತಿಳ್ಕೊಂಬಿಟ್ಟ? ಬಂದ್ಕರಿ ಏನು ಪೂಜೆ ಮಾಡಲಿಕ್ಕೆ ಕರ್ಕೊಟ್ಟಿ ರಕ್ಷಣೆ ಕೊಡ್ಬಿಡತ್ತಂತ. ಮತ್ತೆ ಆ ಕೃಷ್ಣ ಇರಬಾರ್ದ? ಆಯುಧ ಹಿಡಿದಿಲ್ಲ ಅಂದರೆ ಇನ್ಯಾರು ಬೇಕಿಲ್ಲ ಆದ್ರಿಂದ ಅಂತೇಳಿ ಇವ್ರಿಗೆ ಅರ್ಥ ಆಗಲಿಲ್ಲ. ಅದು ಆಯುಧ ಹಿಡಿದೇ ಹೋದ್ರೆ ಕೃಷ್ಣ ಏನು ಗೆಲ್ತಾನೆ ಅಂತ ತಿಳ್ಕೊಂಬಿಟ್ಟ. ಆದರೆ ಕಂಸನಕ್ಕೆ ಬಂದಾಗ ಆಯುಧ ಇಲ್ಲ ಅಂತ ಮರೆತು ಬಿಟ್ಟವ್. ಮತ್ತೆ ಕೃಷ್ಣ ಎಲ್ಲೆಲ್ಲಿ ಗೆದ್ದಿದ್ದಾನೆ, ಒಂದೆಡೆ ಚಕ್ರ ಬಿಟ್ಟ ಕಾಣಿಸುತ್ತೆ ಅಷ್ಟೇ. ನಿಜವಾಗ್ಲೂ ಕೂಡ ಕೃಷ್ಣ ಆಯುಧ ಹಿಡಿದ ಕಾಲಿಲ್ ಹೊದ್ದ, ಯಾರನ್ನ ಸೆಕೆಂಡ್ ಹಾಸ್ಪಿಟಲ್ ಹೋಗಿಬಿಟ್ಟವ್ ಕಾಲಿಲ್ ಹೊದ್ದಕ್ಕೆ ಹೋದ. ಯಾವ ಆಯುಧ ಇತ್ತಲ್ಲಿ? ಪೂತರಿನ ಹಾಗೆ ವಿಷ ಹಿರಿದು ಕೊಂದಾಕಿದ. ಕಾಲಿ ಏನನ್ನ ಬರೀ ಕಾಲಿಲ್ ತುಳಿದ, ಶಕಟಾಸುರನ ಕಾಲಿಲ್ ಒದ್ದ. ಒಂದೊಂದು ಕತೆ ಕೇಳಿದ್ರು ಕೊಟ್ಟು ತುಣಾವರ್ತನ ಸುಮ್ಮನೆ ಅನುಕೂಲ ಅಪ್ಪತ್ತ ಬಿದ್ದವನು, ಸತ್ಯ ಹೋಗಿಬಿಟ್ಟ. ಕೂವರ್ತನ ಬರೀ ಕೈಲಿ ಎತ್ತಿದ, ಏನೊಂದು ಇದು ಚಾಕು ಚೂರಿ ತಗೊಂಡಿತ್ತಿದ್ದ, ಏ ಬರೀ ಕೈಲಿ ಈಗ ಎತ್ತಿದ. ಇದೆಲ್ಲ ಇದನ್ನ ಕೃಷ್ಣ ಒಬ್ಬನೇ ಇದ್ರೆ ಸಾಕೊಂಬೋದಕ್ಕೆ ಬರೀ ಅರ್ಥ ಅಲ್ಲ. ಆ್ಯಕ್ಚುಲಿ ಕೃಷ್ಣ ಏನು ಮಾಡಿದ್ದಾರೆ? ಅದನ್ನು ಮಾಡಿ ತೋರಿಸಿದ್ದಾನೆ ಈಗಾಗಲೇ. ತೋರಿಸ್ತ ಏನಂತ? ಅರ್ಜುನ ಯುದ್ಧ ಮಾಡಲಿ ಸರಿಗೆ ಅಂತ ಹೇಳಿ ತಾನು ಆ್ಯಕ್ಷನ್ ಮಾಡ್ದ. ಆಗ ಅರ್ಜುನಿಗೆ ಅರ್ಥ ಆಯಿತು. ಹೇಳೋದಿಲ್ಲ, ನೀವು ಕಸ ಗುಡಿಸಿ, ನಾನೇ ಕಸ ಗುಡಿಸ್ಲಾ ಅಂದ್ರೆ ಏನಾಗತ್ತಾಗ? ಸಾಬಳ ನಾವೇ ಕಸ ಗುಡಿಸಿ ಗುಡಿಸ್ತಿರೋದು, ಗುಡಿಸ್ಕೊಂಡಿರೋ ಯಾರು ಅಂತಾರ? ಏನಂತಾರಾಗ? ಹೌದು, ಅದು ಇನ್ನೊಂದು ಕೊನೆ ಸಿಟ್ಟು ಬಂದು ಏನು ಹೇಳ್ತಾರೆ? ನಾನೇ ಮಾಡ್ತೀನಿ ಮೇಡಮ್ ಮಾಡಕ್ಕೆ ಆದವ್ರು. ಯಾವಾಗ ಏನಾಗತ್ತಾಗ ನಾವು ಮಾಡೇ ಮಾಡ್ತೀನಿ ಅನ್ನೋ ಭಾವನೆ ಬರೋದು. ನೀನು ಮಾಡ್ತೀವೋ ನಾನೇ ಮಾಡಲೋ ಅಂತ ಕೇಳಿದ ಹಾಕಿ. ಏನಂತ? ಯಾವ್ದು ಕೃಷ್ಣ ಯಾರು ಅಂತ ಭೀಷ್ಮನಿಗೆ ಗೊತ್ತು. ನೀಜ ನಾನು ಚಕ್ರ ಹಿಡ್ಕೋ ಇಷ್ಟು ಭಾಯ್ದ ತಗೋತೀನಿ ಹೋಗ್ಲಿರೋ. ಕೃಷ್ಣನ ಮುಂದೆ ಯಾರು ಏನು ಹಿಡ್ಕೊಂಡ್ರು ಏನಾಗೋದಿಲ್ಲ. ಅದಕ್ಕೆ ಸರೆಂಡರ್ ಆಗಿಬಿಟ್ರು. ಅವರು ಸರೆಂಡರ್ ಕೃಷ್ಣ ಮೊದಲಿಂದ ಕೃಷ್ಣ ಭಕ್ತರೇ ಅವರು. ಕೃಷ್ಣ ಎದುರು ಬಂದ ಸರೆಂಡರ್ ಆದರೆ ಹೊರತು ದೊಡ್ಡವರು ಹೊಡಿಲಕ್ಕೆ ಬಂದ ನಾನು ಹೊಡಿತೀನಿ ಅಂತ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ತಪ್ಪಾಯ್ತು ಅಂತ ಹೇಳ್ತಾರೆ. ಅದರಿಂದ ಭೀಷ್ಮರು ಮಾಡಿದ ಕೆಲಸ.
ಹಾಂ,
ಅದಕ್ಕೆ ಹೇಳಿದ್ದ ಅರ್ಜುನ ಏನಿತ್ತಾಗ ಮೂರಿದೆ, ಕೃಷ್ಣ ಸಹಾಯ ಬಿಟ್ಟು ಕೃಷ್ಣ ಪರಂಧಾಮ ಕೊರಟ ಹೊರಗಿನ ದೃಷ್ಟಿಯಲ್ಲಿ ಸಹಾಯ ಮಾಡ್ತಾ ಇಲ್ಲ. ಆಮೇಲೆ ಧನುಸ್ ಕೈಲಿದ್ರೂ ಉಪಯೋಗಕ್ಕೆ ಬರಲಿಲ್ಲ. ಎತ್ತರ ಪಾರ್ಥದ ಧನುಸ್ ಅಷ್ಟೇ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಆ ಧನುಸ್ ಇದೆ ಅರ್ಜುನ ಕೈಲಿ, ಅದೇ ಗಾಂಡೀವನೇ ಇದೆ. ಯಾರ ಕೈಲಿ ಯಾರ ಮೇಲೆ ಗೆಲ್ಲಕ್ಕಾಗಲಿಲ್ಲ ಅರ್ಜುನನಿಗೆ, ಬರೀ ಕಳ್ಳರವರು ಅಭಿರರು ಅಂತ ಹೇಳಿದ್ರೆ ವಿರುದ್ಧ ಅನ್ಟ್ರೈನ್ಡ್ ಕಳ್ಳರವ್ರು ಎಲ್ಲ ಕೂಡ ಅವ್ರಿಗೆ ಅವ್ರ ಮೇಲೆ ಗೆಲ್ಲಕ್ಕಾಗಲಿಲ್ಲ. ಹೌದು, ಸೈನ್ಯ ಕರ್ಣಾದಿಗಳಿದ್ದಾರೆ ಅಲ್ಲ, ಇವ್ರು ಯಾರೋ ಎಕ್ಸೈಜ್ ಹೆಸರು ಕೂಡ ಇಲ್ಲ ಅವರಿಗೆ. ಅಂಥವ್ರ ಜೊತೆಗೆ ಏನಾಗ್ತಾನೆ ಅರ್ಜುನ ಸೋತು ಬಿಡ್ತಾರೆ. ಅಂದರೆ ಅವಾಗ ಏನಾಗುತ್ತೆ, ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇದರ ಅನುಗ್ರಹ ಇಲ್ಲದೆ ಹೋದರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಮುಂದೆ ಅರ್ಜುನ ತಾನೇ ಹೇಳ್ಕೊತಾನೆ, ಸೋತು ಬಂದುಬಿಟ್ಟು ಧರ್ಮ ಮುಂದೆ ಹೇಳ್ತಾರೆ ನನ್ನ ಸ್ಥಿತಿ ಏನಾಯಿತು. ತದ್ವೈ ಧನು ತೈಷವ ಸರಥ ಇಮೇ ಹಯಾಹ ಎಲ್ಲ ಅವೇನೆ ಗೊತ್ತಾಯ್ತಾ. ಆದರೆ ಕೃಷ್ಣ ಇದ್ದ ಗೆದ್ದ, ಕೃಷ್ಣ ಇಲ್ಲ ಸೋತು ಬಿಟ್ಟೆ ಅಂತ ಹೇಳಿದ. ಸೊ ಸೇಮ್ ಥಿಂಗ್, ಪ್ರತಿಯೊ ಎಲ್ಲ ಕೈಕಾಲು ಎಲ್ಲ ಇದೆ, ವಯಸ್ಸಾಗಿ ಏನು ದೇವ್ರ ಶಕ್ತಿ ತೆಗೆದುಬಿಟ್ಟಿಲ್ಲ. ಏನಾಗಿದೆ ಅದೀಗ, ಅದೇ ಅಂಗಾಂಗಗಳು ಇದ್ರು ಕೂಡ ಏನು ಮಾಡ್ತಾ ಇಲ್ಲ, ಯಾವುದು ಕೆಲಸ ಮಾಡ್ತಾ ಇಲ್ಲ. ಇದು ಕರೆಂಟ್ ಎಲ್ಲ ಪದಾರ್ಥ ಅವೇನು, ಕರೆಂಟ್ ಒಂದಿಲ್ಲ, ಏನು ಮಾಡ್ತಾನೆ ಸುಮ್ಮನೆ ಕೂತಿರ್ತಾನೆ, ಇಲ್ಲ ಅಂತ ಹೇಳ್ಬಿಟ್ಟು. ಇದನ್ನು ಅರ್ಥ ಮಾಡಿಕೊಂಡಾಗ ಧನುರ್ಧರನಾದರೂ ಕೂಡ ಅರ್ಜುನ ಸೋತಿದ್ದರಿಂದ ಕೃಷ್ಣ ಜೊತೆಗಿದ್ದ ಮಾತ್ರ ಸಾಧ್ಯ. ಅದಕ್ಕೆ ಧನುಸ್ಸು ಸಲಕರಣೆ, ಎಷ್ಟೇ ಉಪಕರಣಗಳಿದ್ರು ಕೂಡ ದೇವರ ದಯೆ ಇಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ. ಎಲ್ಲೆಲ್ಲಿ ಆಗಿದೆ ಏನಿದೆ ಅಲ್ಲಿ ದೇವ್ರ ದಯೆ ಇದೆ ಅಂತ ಅರ್ಥ. ಆಗಿದ್ದಲ್ಲೆಲ್ಲ ದೇವ್ರ ದಯೆ ಇದೇ ಆಯಿತು, ಆಗಿಲ್ಲದಲ್ಲಿ ದೇವ್ರ ದಯೆ ಇಲ್ಲ ಆಗಲಿಲ್ಲ. ಈ ಮಾತು ಬಹಳ ಪೂರ್ವವಾದ ಅರ್ಥ ಕೊಡೋ ಮಾತು. ಎತ್ರ ಯೋಗ್ಯ ಕೃಷ್ಣ ಯಾರೋ ಯೋಗೇಶ್ವರ ಪಶ್ಯಮೇ ಯೋಗ ವೈಶ್ವರಂ, ನನ್ನದೇ ಯೋಗ ಇದು. ಇಲ್ಲಿಂದ ತಂದು ದುರ್ಗಾದೇವರ ವರ ಇದೆ ಅವರಿಗೆಲ್ಲ ಕೂಡ, ಕೃಷ್ಣನ ಯಾರ ವರ ಕೂಡ ಇಲ್ಲ. ಯಾವ ಪುರಾಣ ಪುಣ್ಯಕಥೆಗಳಲ್ಲಿ ಏನು ಕಟ್ಟಿಲ್ಲ ಕಥೆಗಳನ್ನು, ಕೃಷ್ಣ ವರ ಇತ್ತು ಅಂತ ಯಾರ್ಯಾರು ಎಲ್ಲೂ ಹೇಳಿಲ್ಲ. ಬರೀ ಇದು ದುರ್ಗಾದಿಗಳ ವರ ಇದೆ ಅಂತ ಹೇಳ್ತಾರೆ. ಮತ್ತೆ ಅದು ಎಲ್ಲೂ ಕೃಷ್ಣನಿಗೆ ವರ ಇತ್ತು ಅಂತ ವರ ಕೊಡ್ತಾನೆ. ವರದೇಶ ವರಪ್ರದ, ಅವ್ರಿಗೆ ಯಾರು ವರ ಕೊಡಬೇಕು? ಈಗ ಎಲ್ಲ ಅವನಲ್ಲೇ ಇದ್ದ ವರ ಬೇಕಿಲ್ಲ. ಮತ್ತು ಮೇಲೆ ದೊಡ್ಡವರು ಇಲ್ಲೇ ಇಲ್ಲ ಕೊಡಲಿಕ್ಕೆ ಎರಡೆರಡು ಕೇಸಿಗೆ. ಆದಷ್ಟಿಂದ ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ ಆ ಮಾತು ಸಾಕ್ಷಿ. ಯತ್ರ ಯೋಗೇಶ್ವರ ಕೃಷ್ಣ, ಕೃಷ್ಣ ಯಾಕೆ ಬರೀ ಗೆಲ್ತಾರೆ ಅಂದರೆ ಕೃಷ್ಣ ತಾನೇ ಸೆಳೆದು ಹಾಕ್ಬಿಡ್ತಾರೆ. ಇವತ್ತು ಮ್ಯಾಗ್ನೆಟ್ ಅಳಿಯುತ್ತೆ, ಏನಾದ್ರು ತೊಗೊಂಡ್ಬರುತ್ತೆ, ಅದು ಮ್ಯಾಗ್ನೆಟ್ ಮ್ಯಾಗ್ನೆಟಿಕ್ ಎಲಿಮೆಂಟನ್ನು ಎಳ್ಕೊಂಡ್ರೆ ಏನು ಮಾಡುತ್ತೆ? ಅದು ತನ್ನ ಶಕ್ತಿ ಇರೋದೇ ಹಾಗೆ ನ್ಯಾಚುರಲ್. ಅದು ಅಯಸ್ಕಾಂತಕ್ಕೆ ಆ ಮ್ಯಾಗ್ನೆಟ್ಗೆ ಮ್ಯಾಗ್ನೆಟಿಸಮ್ ಏನಾಗಿದೆ ಅದು ಈಗ ನ್ಯಾಚುರಲ್ ಹೇಗೋ ದೇವರಿಗೆ ಅದು ಕೃಷ್ಣ ಕಲಿಸತಿ. ಮತ್ತೆ ಅವನು ಇದನ್ನೆಲ್ಲ ಮಾಡಿ ಯಾತಕ್ಕೆ ಮಾಡ್ತಾನೆ, ನಹ ಆನಂದಪೂರ್ಣ, ಸ್ವತಃ ಆನಂದಪೂರ್ಣನಾದ್ರಿಂದ ನ ಪ್ರಯೋಜನವತ್ವಾ, ಎಲ್ಲವನ್ನೂ ಮಾಡ್ತಾನೆ, ನಾವು ಮಾಡೋ ಸ್ವಲ್ಪ ಪ್ರಯೋಜನ ಇದೆ. ದೇವರು ಎಲ್ಲ ಮಾಡ್ತಾನೆ, ಪ್ರಯೋಜನ ಕೇಳೋದಿಲ್ಲ. ಅದಕ್ಕಾಗಿ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ, ಏನೇನು ಸಿಗುತ್ತೆ ನಮಗೆ ಅಂತ ಪ್ರಶ್ನೆ. ಈಗ ನಿಮಗೆ ಸಂಪತ್ತು ಬೇಕು, ಲಕ್ಷ್ಮೀ ಉಪಾಸನೆ ಮಾಡಿದ್ರೆ ಸಂಪತ್ತು ಬರೋದಿಲ್ಲ, ಕೃಷ್ಣನ ಉಪಾಸನೆ ಮಾಡಿದರೆ ಸಂಪತ್ತು ಬರುತ್ತೆ. ಜಯ ಬೇಕು, ಕೃಷ್ಣನ ಆರಾಧನೆ ಮಾಡಿದರೆ ಜಯ ಬರುತ್ತೆ. ಬರೀ ಜಯ ಅಲ್ಲ, ವಿಜಯ, ವಿಜಯ ವಿಶಿಷ್ಟವಾದ ಜಯ, ಸಾಮಾನ್ಯ ಜಯ ಅಲ್ಲ, ವಿಶಿಷ್ಟವಾದ ಜಯ ಬರುತ್ತೆ. ಭೂತಿ ಯಾವ ಸಂಬಂಧ, ಸ್ವರೂಪದಲ್ಲೇ ಇದೆ ಆನಂದ. ಮತ್ತು ಆನಂದ ಸ್ವರೂಪ ಇರುತ್ತೆ. ಎಷ್ಟು ಹಾಲಿಗೆ ಬಿಳಿ ಬಣ್ಣ ಎಲ್ಲಿದೆ? ಯಾರು ಪೇಂಟ್ ಹೊಡಿಬೇಕಾಗಿಲ್ಲ, ಎಲ್ಲಿದೆ ಅದು? ಅದ್ರ ಜೊತೆಗೆ ಇದೆ. ದೇವರ ಎಲ್ಲ ಗುಣಗಳು ಹೇಗಿದೆ ಅದನ್ನ ಜೊತೆಗೆ ಅಂದರೆ ಅದ್ಯ ಸ್ವರ ಪರಾಸ್ಯ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ, ಅದರ ಎಲ್ಲವೂ ಜೊತೆಗೆ ಇದೆ. ಧ್ರುವ ನೀತಿ, ನೀತಿ ನಮಗೆ ನೀತಿ ಬೇಕು. ನೀತಿ ಅಂದ್ರೇನು? ಭೂತಿ ಅಂದರೆ ಮಹದೈಶ್ವರ್ಯ, ಸಾಮಾನ್ಯವಾಗಿದ್ದರೆ ಅದು ಶ್ರೀ. ಭೂತಿ ಅಂದರೆ ಮಹಾಲಕ್ಷ್ಮೀ, ಕೊನೆಗೆ ಇಲ್ಲಿ ಬರೆದಿಲ್ಲ ಟೀಕಾರಾಯರು, ಅದು ಅನುವ್ಯಾಖ್ಯಾನದಲ್ಲಿ ಬರೀ ಭೂತಿ ಸ್ವಯಂಭು ಸರ್ವಾದಿ ಅಂತ ಹೇಳಬೇಕಾದ್ರೆ ಅಲ್ಲಿ ಭೂತಿ ಮಹಾಲಕ್ಷ್ಮಿ ಅಂತ ಅರ್ಥ ಬರೀತಾರೆ. ಸಂಪತ್ತು ಲಕ್ಷ್ಮಿ, ಮಹಾಲಕ್ಷ್ಮಿ ಎಲ್ಲ ಸಿಗುತ್ತೆ. ನೀತಿ ಟ್ಯಾಕ್ಟಿಕ್ಸ್ ಅಂತೀವಲ್ಲ, ಎಲ್ಲದಕ್ಕೊಂದು ಟೆಕ್ನಿಕ್ ಬೇಕು. ದೇವರ ಅನುಗ್ರಹ ಮಾಡ್ತಾನೆ, ಇದು ನನ್ನ ಮತಿರ್ಮಮ, ನನ್ನ ತೀರ್ಮಾನ ಇದು, ನನ್ನ ತೀರ್ಮಾನ ಅಂತ ಹೇಳಬೇಕಾದ್ರೆ ಎಷ್ಟು ಧೈರ್ಯ ಇದೆ ಆತನಿಗೆ. ಎಲ್ಲ ಕಾಣೋಣ ನಾನೀಗ ವೇತರ ಎಲ್ಲ ಕಾಣೋಣ ಹೇಳ್ತೀನಿ. ಆದ್ದರಿಂದ ಕೇಳಿ ಹೇಳೋಣ ಬೇರೆ, ಕಂಡು ಹೇಳೋಣ ಬೇರೆ. ಕೃಷ್ಣನ ಕಣ್ಣಾರೆ ಕಂಡಿದ್ದೆ ನಾನೀಗ, ಕಂಡು ತೀರ್ಮಾನ ಮಾಡ್ತೇನೆ ಅಂತ ಹೇಳಿದರೆ ಯಾರಿಗೂ ಒಪಿನಿಯನ್ ಕೊಡೋ ಶಕ್ತಿ ಇಲ್ಲ, ಯಾರಿಗೂ ಎಕ್ಸ್ಪರ್ಟ್ಸಿ ಮಾತ್ರ ಒಪಿನಿಯನ್ ಕೊಡೋ ಶಕ್ತಿ ಇರೋದು. ಅವ್ನು ಕನ್ಸರ್ನ್ಡ್ ಪರ್ಸನ್ ಮಾತ್ರ ಒಪಿನಿಯನ್ ಅಂತ ಹೇಳಬೇಕೆ ಹೊರತು ಕಂಡ ಹೇಳಿದ್ರೆ ಒಪಿನಿಯನ್ ಯಾರು ಕೇಳ್ತಾರೆ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ನೀತಿರ್ ಮತಿರ್ ಮಾಮ, ನಾನು ಈ ಕೃಷ್ಣನನ್ನು ಕಂಡಿದ್ದೇನೆ. ಆದ್ದರಿಂದ ಕಣ್ಣು ಕಂಡೆ ಎಲ್ಲ ಕೃಷ್ಣರ ಮಹಿಮೆ ವಿಶ್ವರೂಪ ಅದರ ಮಾತು ಎಲ್ಲ ಕೇಳಿ ಹೇಳ್ತಾ ಇದ್ದೇನೆ. ಧ್ರುವ ಏನಿದೆ, ಧ್ರುವ ಅಂದರೆ ಶೂರ್, ನೂರಕ್ಕೆ ನೂರು ಸತ್ಯ ಅಂತ ಹೇಳಿದ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ, ವಿಜಯ ಭೂತಿ ಧ್ರುವ ನೀತಿ ಮತಿರ್ಮಮ. ನಮಗೊಂದು ಪ್ರಶ್ನೆ ಬರ, ಅದೇ ಹೇಳ್ತಿರೋದು ಈಗ ಕೃಷ್ಣ ಎಲ್ಲರಿಗೂ ಕಾಮನ್ ಹೇಳ್ತಾರೆ, ದೇವರಿದ್ದಲ್ಲಿ ಜಯ ಅಂತ ಹೇಳಿದ್ರಿಂದ ಯಾರು ದೇವರನ್ನ ನಂಬ್ತಾನೆ ಏನಾಗುತ್ತಲ್ಲಿ, ಲಾಭಸ್ತೇಷಾಂ ಯಶಸ್ತೇಷಾಂ ಜಯಸ್ತೇಷಾಂ ಕೃತಸ್ತೇಷಾಂ ಪರಾಭವ ಯಶಾಂ ಇಂದಿವರ ಶ್ಯಾಮೋ ಹೃದಯಸ್ಥೋ ಜನಾರ್ದನ. ರಥದಲ್ಲಿ ಕೃಷ್ಣನ ಕೂಡಿಸ್ಕೊಂಡಿದ್ದಕ್ಕೆ ಅರ್ಜುನಿಗೆ ಜಯ ಬಂತು. ನಮಗೆ ರಥ ಯಾವುದು, ದೇಹನೇ ರಥ, ಅದರಲ್ಲಿ ಕೂಡೋ ಜಾಗ ಯಾವುದು, ಹೃದಯ. ಅದೇ ದೇವರು ಕೂತ ಅಂದರೆ ಗೆಲುವು ಗ್ಯಾರಂಟಿ, ಬಿಂಬರೂಪರಾತ್ರ ಉಪಾಸನೆ ಮಾಡಿದವರಿಗೆ ಗೆಲುವು ನಿಶ್ಚಿತ. ರಥ ಅದಕ್ಕೆ ದೇಹ ರಥ ಅಂತ ಹೇಳ್ಬಿಟ್ಟಿದ್ದಾರೆ ಕಠೋಪನಿಷತ್ ಹೇಳ್ತಾ ಇದೆ. ದೇಹ ರಥ, ಕುದುರೆಗಳೆಲ್ಲ ಯಾವೋ ಇನ್ನು ಇಂದ್ರಿಯಾಣಿ ಹಯಾನಾಹು, ಕುದುರೆಗಳೆಲ್ಲ ಇಂದ್ರಿಯಗಳಾದ್ರಿಂದ ರಥ ಎಲ್ಲ ಇದೆ. ಈಗ ಅದರ ಮುಂದೆ ಏನು ಮಾಡ್ಬೇಕು, ಅದನ್ನೀಗ ಗೆಲ್ಲಬೇಕಷ್ಟೆ. ಗೆಲ್ಲೋದಕ್ಕೆ ಯಾರು ಬೇಕೀಗ, ಪರಮಾತ್ಮ ಒಳ ಕೂತು ಹೃದಯಸ್ಥೋ ಜನ ಯಶಾ ಮಿಂದಿವರ ಶ್ಯಾಮ ಯತ್ರ ಅಂದರೆ ಹೃದಯೇ ಅಂತ ಅರ್ಥ. ಇಲ್ಲಿ ಅಲ್ಲಿ ರಥ, ಇಲ್ಲಿ ಹೃದಯ. ಇಂದ್ರಿಯಗಳೆಲ್ಲ ಹೇಗಿದ್ದು, ಕುದುರೆಗಳು ಹೇಗಿದ್ದು, ಆ ಥರವೆಲ್ಲ ಅರ್ಜುನ ಕುದುರೆಗಳು ಹೇಗಿದ್ದವು, ತತ ಶ್ವೇತ ಹಯೇರ್ಯುಕ್ತಿ ಅವೆಲ್ಲ ವೈಟವು. ಇಂದ್ರಿಯಗಳು ಹೇಗಿರಬೇಕು, ಶುದ್ಧವಾಗಿರಬೇಕು, ಅಶುದ್ಧ ಇಂದ್ರಿಯಗಳಾಗಬಾರ್ದು. ಶುದ್ಧ ಇಂದ್ರಿಯಗಳು ಅಂದರೆ ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ದೇವ್ರ ಕಥೆ ಕೇಳೋದು, ದೇವ್ರ ಕಣ್ಣು ರೂಪರು, ಅದೆಲ್ಲ ಶುದ್ಧವಾದ ಇಂದ್ರಿಯಗಳು. ಅದು ಎಲ್ಲಿರುತ್ತೆ, ಏನು ಬರುತ್ತೆ, ಅಲ್ಲಿ ಗೆಲುವು ಬರುತ್ತೆ. ಒಳಗಿನ ಅರ್ಥ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರಾಗ, ಇಲ್ಲಿ ಭೀಮಸೇನ ವಾಯುದೇವ್ರ ವಿಷಯನೇ ಬರಲಿಲ್ಲ, ಹರಿವಾಯುಗಳು ಅಂತ ಹೇಳ್ತೀರಿ, ಇಲ್ಲಿ ವಾಯುದೇವ್ರ ವಿಷಯನೇ ಬರಲಿಲ್ಲ ಅಂದರೆ ಮೊದಲನೇ ಅರ್ಥ, ಅರ್ಜುನೊಳಗೆ ವಾಯುದೇವರ ಆವೇಶ ಇದೆ, ವೀರನಾಮಕ ವಾಯುದೇವರ ಆವೇಶ ಇರೋದರಿಂದ ಬರೀ ಅರ್ಜುನಿಗೆ ಗೆಲುವಿಲ್ಲ, ಯಾವ ವಾಯುದೇವರ ಆವೇಶ ಇದ್ದಾಗೆ ಗೆಲುವಾದ್ರಿಂದಾಗಿನೇ ಅದು ಸರಿ ಹೋಯ್ತು. ಅಥವಾ ಇಲ್ಲಿ ಪಾರ್ಥ ಅಂತ ಹೇಳಿದರೆ ಅರ್ಜುನ ಅಲ್ಲೇ ಇಲ್ಲ, ಪಾರ್ಥ ಅಂದರೆ ಯಾರೋ ಭೀಮಸೇನ ಅಂತಾರೆ ಅರ್ಥ. ಎಲ್ಲಿ ಹರಿವಾಯುಗಳು ಇರ್ತಾರೋ ಅಲ್ಲಿ ಗೆಲುವು ಅಂತ ಅರ್ಥ. ಅರೆ ಧನುರ್ಧರ ಅಂತ ಇದೆಯಲ್ಲ ಅಂದರೆ ಅದನ್ನ ಎರಡಕ್ಕೆ ಒಂದು ಪಾರ್ಥೋ ಅಧನುರ್ಧರ ಎಷ್ಟಾಗಿ ಕೊಟ್ಬಿಟ್ರೆ ಅತತ್ವಮಸಿ ಆದಾಗುತ್ತೆ. ಧನುಸ್ ಹಿಡಿಯದ ಪಾರ್ಥ ಅಂದರೆ ಯಾರೋ ಭೀಮಸೇನ, ಅದು ಗದ ಹಿಡ್ಕೊಂಡಿದ್ದು ಬರೀ ಕೈ, ಧನುಸ್ ಹಿಡ್ಕೊಳ್ಳೋದಿಲ್ಲ. ಆದ್ದರಿಂದ ಅಧನುರ್ಧರ ಪಾರ್ಥ ಅಂದರೆ ಭೀಮಸೇನ. ಇನ್ನೊಂದು ಅರ್ಥ ಧನುಹ ಅಂತ ಹೇಳಿದ್ರೇನು, ಮತ್ತಿದೆಲ್ಲ ಉಪನಿಷತ್ತಿನ ಮಾತುಗಳು. ಪ್ರಣವೋ ಧನುಹು ಅಂಥೇಳಿ ಮಾಡು ಅಥರ್ವ ಹೇಳ್ತದೆ. ಪ್ರಣವೋ ಧನುಹು, ಓಂಕಾರ, ಓಂಕಾರವೇ ಓಂಕಾರ ಧರಿಸಿರ್ತಕ್ಕಂಥವ್ರು ಅಂದರೆ ವಾಯುದೇವರು. ಅದನ್ನೇ ಹೇಳ್ತಾರೆ ಆಚಾರ್ಯ, ಓಂಕಾರೋ ವಿದಿತೋ ಏನ ಸಮುದ್ರ ನೇತರೋಚನ. ಮಾಂಡುಕ್ಯದ ಕೊನೆಯ ಮಾತು, ಓಂಕಾರ ಸರಿಯಾಗಿ ಯಾರು ತಿಳ್ಕೊತಾರಲ್ಲ ಅವರೇ ಮುನಿಗಳು ಅಂತ ಹೇಳ್ತಾರೆ. ಆನಂದ ತೀರ್ಥ ಮುನಿ ಅಂತ ಹೇಳಿದಾಗ ಅಧನುರ್ಧರರು ಅಂದರೆ ಓಂಕಾರವನ್ನು ಸದಾ ಹೇಳೋರು. ಓಂಕಾರ ಸದಾ ಹೇಳೋರು ಅಂದ್ರೇನು, ನಮ್ಮ ದೇಹದಲ್ಲಿ ಕುತ್ಕೊಂಡು ಓಂಕಾರ ಹೇಳ್ತಾರೋ, ಎರಡಕ್ಕೆ ಮುಚ್ಕೊಂಡ್ರೆ ಓ ಮತ್ತು ಧ್ವನಿ ಕೇಳಿಸುತ್ತೆ. ಯಾರು ಮಾಡೋ ಧ್ವನಿ ಅದು, ಅದಕ್ಕೆ ಧನುರ್ಧರ. ಓಂಕಾರ ಉಚ್ಚಾರಣೆ ಅವ್ರು ಮಾಡಿದಂತೆ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ರಾಗವಾಗಿ ಓಂಕಾರ ಹೇಳಿದರೂ ಕೂಡ ಏನಲ್ಲ ಅದು, ಅರ್ಥಜ್ಞಾನ. ತ್ರಿಮಾತ್ರಾಂ ಆದಿತಃ ಕೃತ್ವ, ಓಂಕಾರ ಎಂಬುದು ತ್ರಿಮಾತ್ರ ಪೂರ್ವಂ ಅನಂತ ಪ್ರಣವೋಚ್ಚಯ, ಮೂರಕ್ಷರದ ಶುರು ಮಾಡಿ ಅನಂತಾಕ್ಷರ ಇದೆ ಅಂತ ಪ್ರಣವ ಗೊತ್ತಿರೋದು ಅವರೊಬ್ಬರಿಗೇನೆ. ಅದಕ್ಕೋಸ್ಕರ ಧನುರ್ಧರ ಅಂದರೆ ವಾಯುದೇವರು ಅಂತಲೇ ಅರ್ಥ. ಹೌದು, ಯಾರಿಗೆ ಇಲ್ಲಿ ಆವೇಶ ಇಲ್ಲ, ಆಗ ಆವೇಶ ಇದ್ದಾಗ ಮಾತ್ರ ಗೆಲುವು. ಇನ್ಚಾರ್ಜ್ ಇದ್ದಾಗ ಬೇರೆ, ಚಾರ್ಜ್ ಇದ್ದಾಗ ಬೇರೆ, ರಿಟೈರ್ ಆದಾಗ ಬೇರೆ. ಅವು ಯಾವುದು ಇಲ್ಲ. ಈಗ ಏನಾಗಿದೆ, ಈಗ ತನ್ನ ಸರ್ಟಿಫಿಕೇಟ್ಗೆ ಹೋಗ್ಬೇಕಾಗುತ್ತೆ ಆಫೀಸಿಗೆ ತಾನೇ, ತನ್ನ ಸರ್ಟಿಫಿಕೇಟ್ ಆ ತಾನ ಆಫೀಸ್ಗೆ ಇನ್ನೊಬ್ರು ಸೈನ್ ಮಾಡಿ, ಅವ್ನು ಜೂನಿಯರ್ ಮೇಲೆ ಕೂತಿರ್ತಾನೆ. ಈಗ ಅವನ ಕೈ ಸೈನ್ ಮಾಡ್ಸ್ಕೊಂಬ, ಅವ್ನು ನಾಳೆ ಬಾ ಅಂತಾರೆ, ಬಿಡೋದಿಲ್ಲ ಅವ್ರು. ಏನು ಮಾಡ್ತಾರೆ, ನಾಳೆ ಬಾ, ನಾಡಿದ್ದು ಬಾ, ನಾನು ಇವತ್ತು ಬಿಡುವಿದ್ದಿಲ್ಲ ಅಂತ ಮತ್ತೆ ಹೋಗ್ಬೇಕು. ಗಲಾಟೆ ಮಾಡಿ ಅದು ಇಲ್ಲ ಆಗಿಬಿಡುತ್ತೆ, ಗಲಾಟೆ ಮಾಡಿ ಅದು ಎಲ್ಲಿ ತೊಗೋತೀವೋ ತಗೋಬೋದು ಅಂತ ಹೇಳ್ತಾರೆ. ಎಲ್ಲಿ ತೊಗೊಂಡ್ರೆ ಬೆಲೆ ಇಲ್ಲ, ಎಲ್ಲಿ ತೊಗೋಬೇಕು ಅವನು, ಇಲ್ಲೇ ಕೆಲವು ಸರ್ಟಿಫಿಕೇಟ್ ಎಲ್ಲೆಲ್ಲ ತೊಗೊಂಡ್ರೆ ಬರೋದಿಲ್ಲ, ಅಲ್ಲಿ ತೊಗೊಂಡ್ರೆ ಮಾತ್ರ ಸರ್ಟಿಫಿಕೇಟ್ ಆಗಲ್ಲ, ತಪ್ಪು ಹೋಗಿ ಬರ್ಬೇಕು. ಅದಿಲ್ಲ ಅವನಿಗೀಗ ಎಲ್ಲಿ ಜೊತೆಗೆ ಇಲ್ಲಿ ಒಬ್ಬರೇ ಹೋಗಿರೋದಾಗ ಅರ್ಜುನ ಜೊತೆಗಿಲ್ಲ, ಭೀಮಸೇನ ದೇವರು ಜೊತೆಗೆ ಹೋಗಿಲ್ಲ. ಸ್ಮರಣೆ ಇರಬೇಕು, ಮನೆ ಬ್ಯಾಂಕಲ್ಲಿ ದುಡ್ಡು ಇದೆ ಅಂದ್ರೆ ಏನು ಮಾಡ್ತೀರಿ, ತಗೊಂಡು ದುಡ್ಡು ನಿಮ್ಮದೆ ಎಲ್ಲಿಲ್ಲ ಅದು, ಈಗಿಲ್ಲ ಗೊತ್ತಾಯ್ತಿಲ್ಲ, ಬ್ಯಾಂಕಲ್ಲಿ ಜಾಕಲ್ ಬ್ಯಾಂಕಲ್ಲಿ ಅಲ್ಲೇ ಹೋಗ್ಲಿ ಯಾಕೆ ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲಿರುವ ಆಪರೇಟ್ ಮಾಡೋಕೆ ಬರಬೇಕಲ್ಲ, ಇರಬೇಕಲ್ಲ. ಆದ್ದರಿಂದ ಭೀಮಸೇನ ದೇವರು ತಮ್ಮನಾಗಿ ಆ ಕಾಲಕ್ಕೆ ಮರೆತುಬಿಟ್ಟ, ಇಲ್ಲಿ ಬಿಡಿ ಅರ್ಜುನ ಭೀಮಸೇನ ದೂರ ಇದ್ದಾರೆ ಕೊನೆ ಪಕ್ಷ. ಜೂಜನ ಕಾಲಕ್ಕೆ ಪಕ್ಕದಲ್ಲೇ ಕೂತಿರೋದು ಭೀಮಸೇನ, ಧರ್ಮರಾಜರು ಪಕ್ಕದಲ್ಲೇ ಕೂತಿರೋದು, ಉಪಯೋಗನೇ ಮಾಡ್ಕೊಳ್ಳಿಲ್ಲ. ಮನೆಯಲ್ಲೇ ಪುಸ್ತಕ ಇದ್ದರೂ ಕೂಡ ಎಲ್ಲೆಲ್ಲ ಹುಡ್ಕೊಂಡು ಹೋದ್ರೆ ಆಗೋವೆ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕುಡಿದ ಅಂತಾರಲ್ಲ, ಆ ರೀತಿ ಮಾಡ್ದ, ಮರೆತು ಬಿಟ್ಟ ಆಗಿನ ಕಾಲಕ್ಕೆ. ಉಪಯೋಗಿಸ್ಕೊಂಡ್ರೆ ಏನಾಗ್ತಿತ್ತಾಗ, ರೀತಿ ನಮಗೆ ಅಗತ್ಯ ಮುಂದೆ ಬಿಡ್ತಿತ್ತು. ಅದೆಲ್ಲ ಎಷ್ಟು ಸುಲಭ, ಅದೆಲ್ಲ ಆ ಕಾಲಕ್ಕೆ ಬರಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಎಷ್ಟೋ ಜ್ಞಾಪಕ ಮಾಡಿದ್ರೆ ಫಟ್ ಮರ್ತು ಬಿಡ್ತಾರೆ, ಆ ನೆನ್ಪು ಜ್ಞಾಪಕ ಅದೇ ಮಾಡಬೇಕು ಮಾಡಬೇಕು ಅಂತ ಮರ್ತೋಗ್ಬಿಟ್ಟಿರ್ತಾರೆ. ಅದಕ್ಕೆ ಭಕ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಈಗ ಮುಖ್ಯವಾಗಿ ಪಾರ್ಥ ಅಂತ ಹೇಳಿದರೆ ಯಾರೋ ಸಾಕ್ಷಾತ್ ವಾಯುದೇವರೇ. ಆದ್ದರಿಂದ ಹರಿವಾಯುಗಳು ಎಲ್ಲಿರ್ತಾರೋ ಅಲ್ಲಿ ಜಯ. ನಮಗೇನು ಪ್ರಶ್ನೆ ಬಂದು ಡೈರೆಕ್ಟ್ ಹೇಳಬಾರ್ದು, ಯಾಕೆ ಗುಟ್ಟಾಗಿ ಹೇಳ್ತಾರೆ ಅಂದರೆ ಉಪನಿಷತ್ತು ಇದು. ಉಪನಿಷತ್ತು ಯಾವಾಗಲೂ ಹೇಗೆ ಹೇಳೋದಿಲ್ಲ, ಡೈರೆಕ್ಟ್ ಹೇಳೋದಿಲ್ಲ. ಇದು ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಮ್ಮ ಯಾನಕ. ಉಪನಿಷತ್ತಿನ ಮಾತುಗಳೆಲ್ಲ ಇಂಡೈರೆಕ್ಟ್ ಮುಂಡಿಗೆಗಳಂತೆ ಮುಂಡಿಗೆ ಇದ್ದಾಗಿದೆ. ಆದ್ದರಿಂದ ಯತ್ರ ಪಾರ್ಥೋ ಧನುರ್ಧರ ತತ್ರ ಅಲ್ಲಿ ಶ್ರೀಹಿ. ಶ್ರೀಹಿ ಎಂಬುದಕ್ಕೆ ಅನೇಕ ಅರ್ಥಗಳಿವೆ. ಬರೀ ಸಂಪತ್ತು ಒಂದೊಂದು ಅರ್ಥ. ರೈತರ ಇದೆಲ್ಲ ಬಂತು ಏನಂತ ಬಂತು ಹೀಗೆ ಅಲ್ಲ ಅಲ್ಲ ಅಲ್ಲ, ಎಲ್ಲ ಇಂದ್ರಿಯಗಳು ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳನ್ನು ಒಟ್ಟಿಗೆ ಶ್ರೀ ಅಂತ ಕರೀತಾರೆ. ಎಲ್ಲ ಇಂದ್ರಿಯಗಳು ಸರಿಯಾಗಿದ್ದಾಗ ಏನೋ ಶ್ರೀಕಾರ ಹಾಕ್ತಾರೆ. ಎಲ್ಲರಿಗೆ ಬಾಯಿ ಭಾರಿ ಬಡವ ಶ್ರೀ ಅಂತ ಹಾಕ್ತಾರೆ. ಯಾಕೆ ಬಡವ ಬಡವ ಶ್ರೀ ಅಂತ ಹಾಕಿದ್ರೆ ಯಾತಕ್ಕೆ ಅಂದರೆ ಇಂದ್ರಿಯ ಎಲ್ಲ ಗಟ್ಟಿಯಾಗಿರೋನು ಅಂತ ಅರ್ಥ. ಗೊತ್ತಾಯ್ತಾ, ಎಲ್ಲ ಹೊಂದಿರೋನು ಅದೇ ಸಂಪತ್ತು. ಅದಕ್ಕಿಂತ ಸಂಪತ್ತು ಏನು ಬೇಕಾಗ. ಒಬ್ಬ ಕುರುಡ ಎಷ್ಟು ಕೋಟ್ಯ ದೀಚನೆ ಆದರೂ ಅವನಿಗೆ ಒಂದು ಮೈನಸ್ ಇದೆ ಏನದು, ಕಣ್ಣು ಕಣ್ಣೊಬ್ಬ ಸಹಾಯ ಬೇಕೇ ಬೇಕು. ಕಣ್ಣು ಎಷ್ಟು ಅಂತ ದೊಡ್ಡ ಸಂಪತ್ತು ಅದು. ಆರೋಗ್ಯವ ಭಾಗ್ಯ ಅಂತ ಕರೆದ ಮೇಲೆ ಇಂದ್ರಿಯಾದಿಗಳಿರೋರು ಕೂಡ ಏನದು ಭಾಗ್ಯ. ಅದಕ್ಕೆಲ್ಲ ಇಂದ್ರಿಯಗಳು ಸರಿ ಇರ್ತವೆ ಅಂತ ಅರ್ಥ. ಎಲ್ಲ ಇಂದ್ರಿಯಗಳು ಕೂಡ ಸರಿ ಇರ್ತವೆ. ಲೌಕಿಕದ್ದು ಜಯ, ಅಧ್ಯಾತ್ಮದ್ದು ವಿಜಯ. ಶತ್ರುಗಳನ್ನು ಗೆದ್ದರೆ ಜಯ, ಇಂದ್ರಿಯಗಳನ್ನು ಗೆದ್ದರೆ ವಿಜಯ. ಅದಕ್ಕೆ ವಿಜಯ ಬರುತ್ತೆ. ಎತ್ರ ತತ್ರ ಶ್ರೀಹಿ ವಿಜಯ. ಏನ ಎಲ್ಲರಿಗೂ ಶ್ರೀ ಅಂತ ಕರಿಬೇಕಾದ್ರೆ ಇವ್ರಿ ಯಾರು ಅಷ್ಟೇ. ಇವರಿ ಶ್ರೀ ಅಂತ ಹೇಳಿದ್ರೆ ಭಾರಿ ದೊಡ್ಡದು. ಶ್ರೀಮಂತ ಅಂತ ಹೇಳಿದ್ರೆ ತಾರತಮ್ಯ ಹೇಗಿದೆ. ಶ್ರೀಮಂತ ಮೇನಂ ಹನುಮಂತ ಮಾಹು. ಅವರ ಇಂದ್ರಿಯಗಳು ಭಾರಿ ಎಫರ್ಟ್. ಕಣ್ಕ ಒಳ್ಳೆ ಪಟುವಾದ ಇಂದ್ರಿಯ ಅಂತಾರಲ್ಲ, ಸೂಕ್ಷ್ಮ ದೃಷ್ಟಿ, ಸೂಕ್ಷ್ಮ ಕಿವಿ ಅಂತ. ವಾಯುದೇವರು ತುಂಬ ಸೂಕ್ಷ್ಮ. ಆದ್ದರಿಂದ ಎಲ್ಲ ಇಂದ್ರಿಯರು ಫಂಕ್ಷನ್ ಮಾಡೋದೇ ವಾಯುದೇವರಿದ್ದರೆ. ಅದಕ್ಕೆ ಅವರ ರೀತಿ ಬೇರೆ. ಭೂತಿಹಿ ಅದು ಮಹದೈಶ್ವರ್ಯ, ಮೋಕ್ಷ. ಭೂತಿ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಇದು ಒಟ್ಟು ಫಲ. ಸ್ತ್ರೀ ಇರುವ ಇಂದ್ರಿಯ ಇರಬೇಕು, ವಿಶಿಷ್ಟ ಇಂದ್ರಿಯ ಜಯ ಇರಬೇಕು, ಆಗುವ ಮಹಾಮೋಕ್ಷ ಸಿಗೋ ನಿಶ್ಚಿತ ಅಂಥೇಳಿ ಮಮ ಮತಿ ನನ್ನ ತೀರ್ಮಾನ ಅಂತದ್ದು ಅದು ಡಿಕ್ಲೇರ್ ಮಾಡಿದ ಸಂಜಯ. ಧೃತರಾಷ್ಟ್ರಿಗೆ ಅರ್ಥ ಆಗಿಬಿಟ್ಟಿದ್ರೆ ಮುಂದೆ ಕೇಳೋ ಪ್ರಸಂಗನೇ ಬರ್ತಿದ್ದಿಲ್ಲ. ಯಾತಕ್ಕೆ ಅದಿನ್ನೂ ಕೆಟ್ಟ ಆಸೆ ಇಟ್ಕೊಂಡ್ಬಿಟ್ಟಿದ್ದ. ಏನಂತ ನಮ್ಮ ಮಕ್ಕಳಿಗೆ ಹೇಳ್ತಾ ಮಾವಕ ಮಾವಕ ಅಂತ ಅದು ಎಷ್ಟು ಹೇಳಬೇಕು ಅಷ್ಟು ಹೇಳಿದ ಸಂಜಯ. ಅದು ಮುಗಿಸ್ತ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋಧ್ಯಾಯಃ. ಸನ್ಯಾಸ ಯೋಗ ಅಲ್ಲಿ ಹೇಳಬೇಕು ಕೇಳಿದ್ದಾತ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಶ್ರೀಕೇಶ ಪೃಥಕ್ ಕೇಶಿ ನಿಷೂದನ ಅಂತಾರೆ ಮೊದಲನೇ ಶ್ಲೋಕ. ಅದಕ್ಕೆ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋ ಅಧ್ಯಾಯಃ ಆಚಾರ್ಯರು ಶುರು ಮಾಡಿದರು. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರು ಮುಚ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶಾತ ಹೇಳಿದರು. ಈಗ ಮುಕ್ತಾಯ ಮಾಡ್ತಾರೆ. ಪೂರ್ಣಾದೋಷ ಮಹಾವಿಷ್ಣೋ ಗೀತಾಮಾಶ್ರಿತ್ಯ ಲೇಷತಃ ನಿರೂಪಣಂ ಕೃತಂ ತೇನ ಪ್ರಿಯತಾಂ ಮೇ ಸದಾ ವಿಹು. ಏನಂತ ಹೇಳ್ತಾರೆ ಅವರೀಗ, ಗೀತಾಮಾಶ್ರಿತ್ಯ ಗೀತೆಯನ್ನು ಆಶ್ರಯಿಸಿಬಿಟ್ಟು. ಗೀತೆ ಆಶ್ರಯಿಸಿದ್ದು ಯಾರು ಗೀತೆ ಅಂದರೆ ಪೂರ್ಣಾದೋಷ ಮಹಾವಿಷ್ಣೋ ಗೀತಾಮಾಶ್ರಿತ್ಯ. ಪೂರ್ಣಾದೋಷ ಪೂರ್ಣ ಅದೋಷ, ಪೂರ್ಣ ಅಂದರೆ ಗುಣಪೂರ್ಣ, ಅದೋಷ ಅಂದರೆ ದೋಷ ದೂರ, ಎರಡಕ್ಕೂ ಸರಿಸ್ಕೋಬೇಕು. ಗುಣಪೂರ್ಣ ಹಾಗೂ ದೋಷ ದೂರನಾದ ಮಹಾವಿಷ್ಣೋ ಮಹಾವಿಷ್ಣುವಿನ ಗೀತಾಂ ಗೀತೆಯನ್ನು ಆಶ್ರಯಿಸಿ ಅದನ್ನು ಅವಲಂಬಿಸಿ ಲೇಷತಃ ನಿರೂಪಣ ಕೃತಂ. ಲೇಷತಃ ಸ್ವಲ್ಪ ನಿರೂಪಣೆ ಮಾಡಿದ್ದೆ, ತುಂಬ ಹೇಳಿಲ್ಲ ಸ್ವಲ್ಪ ಹೇಳಿದ್ದೆ. ಮೊದಲು ಶಕ್ತಿತಃ ಅಂತ ಹೇಳಿದ್ದನ್ನು ವೇದವ್ಯಾಸರು ಏನು ಮಾಡಿದರು, ಅದಕ್ಕೆ ಇಲ್ಲೂ ಚೇಂಜ್ ಮಾಡಿ ಇಲ್ಲೂ ಶಕ್ತಿತ ಅಂತ ಇದ್ದಿರಬೇಕು ಮೊದಲು. ಇಲ್ಲೂ ಕೂಡ ಗೀತಾಮಾಶ್ರಿತ್ಯ ಶಕ್ತಿತಃ ನಿರೂಪಣಂ ಕೃತಂ ಅಂತಿದ್ದರೆ ಲೇಷತಃ ಅಂತ ಇಲ್ಲೂ ಬದಲಾಯಿಸಿದರು. ಲೇಷತಃ ಕಂಪ್ಯೂಟರ್ ಚೇಂಜ್ ಕೊಟ್ಟು ಎಲ್ಲ ಕಡೆ ಚೇಂಜ್ ಕೊಟ್ಟು ಒಟ್ಟಿಗೆ ಚೇಂಜ್ ಕೊಟ್ಬಿಡುತ್ತಲ್ಲ, ಆ ಥರ ಚೇಂಜ್ ಬಂತು. ನಿರೂಪ ಅಲ್ಲೂ ಹೇಳಬೇಕಂತ ಕೇಳಿಸ್ಕೋಬೇಕಾಗಿಲ್ಲ. ನಿರೂಪಣಂ ಕೃತಂ ತೇನ, ಇದು ಕೂಡ ಹೇಗೆ ನಿರೂಪಣೆ ಮಾಡಿದರೆ ಅಂದರೆ ಪೂರ್ಣಾದೋಷ ಮಹಾವಿಷ್ಣು ಗೀತಾಮಾಶ್ರಿತ್ಯ. ಪೂರ್ಣಾದೋಷ ಮಹಾವಿಷ್ಣು ಗೀತಾಂ, ಅವ್ರು ಹೇಳಿದ ಗೀತೆಯಲ್ಲಿ ವಿಷಯಗಳನ್ನು ಆಶ್ರಯಿಸಿ ನಿರೂಪಣಂ ಕೃತಂ, ನಿರೂಪಣೆಯನ್ನು ಮಾಡಿದ್ದೇನೆ. ತೇನ ಆದ್ದರಿಂದ ಸ್ವಾರಸ್ಯ ಅಂದರೆ ಕೃಷ್ಣ ಏನು ಹೇಳಿದ್ದಾನಲ್ಲ ಅದನ್ನ ಇಟ್ಕೊಂಡೇ ಅರ್ಥ ಹೇಳಿದ್ದು, ಬೇರೆ ಹೇಳಲಿಲ್ಲ. ತೇನ ಅದರಿಂದಾಗಿ ಮೇ ವಿಭು ಪ್ರಿಯತಾಂ, ನನಗೆ ಪರಮಾತ್ಮ ಪ್ರೀತನಾಗಿ. ಸ್ವಲ್ಪ ಮ್ಯಾನಿಪುಲೇಟ್ ಮಾಡಿದರೆ ಪ್ರೀತನಾಗೋದಿಲ್ಲ. ಉಳಿದವ್ರು ಏನು ಮಾಡಿಬಿಟ್ರು, ಕೃಷ್ಣ ಹೇಳಿದ್ದು ಅಂದರೆ ಕೃಷ್ಣ ನೀ ನಾನು ಬೇರೆ ಹೇಳಿಬಿಟ್ಟು ಕೃಷ್ಣ ಸುಳ್ಳು ಹೇಳಿಬಿಟ್ರು. ಕೃಷ್ಣ ಹೇಳಿದ್ದಾರೆ ಅವ್ರು ಏನೋ ಹೇಳಿದ್ರು ಏನೋ ಹೇಳಿಸ್ಕೊಂಬಂದ್ಬಿಟ್ಟ ಹೋಗಿಬಿಟ್ಟು. ಯಾರೋ ತುಂಬ ನಂಬಿಕೆಯಿಂದ ಏನು ಮಾಡ್ತಾರೆ, ಪಾಪ ಬ್ಲಾಂಕ್ ಚೆಕ್ ಕೊಟ್ಬಿಡ್ತಾರೆ. ಇವ್ರು ಏನು ಮಾಡ್ದ, 1,000 ಕೇಳಿದ್ದಾದ್ರೂ ಕೊಟ್ಟರು, 10,000 ಎಂಟ್ರಿ ಮಾಡ್ಕೊಬಿಟ್ಟ. ಗೊತ್ತಾಯ್ತು. ಆಮೇಲೆ ಏನು ಗೊತ್ತಾಯ್ತು ಅವರಿಗೆ, ಎಷ್ಟೋ ಜನ ಆ ಥರ ಮಾಡಿರ್ತಾರೆ, ವಿಶ್ವಾಸ ಪೂರ್ತಿ ಹೋಗುತ್ತೆ. ಆಮೇಲೆ ಏನು ಕೊಡೋದೆಲ್ಲ ಮಾಡಿಬಿಟ್ಬಿಡ್ತಾರೆ, ತಪ್ಪದು. ಅದು ಆಚಾರ್ಯ ಏನು ಮಾಡಿ ಇರೋದನ್ನು ಇದ್ದಾಗೆ ಹೇಳಿದ್ರಿಂದ ಪ್ರಿಯತಮ್ಮ ಅವ್ರು ಖುಷಿ ಆಯ್ತಾಗ ಎಷ್ಟೇ ಅಷ್ಟೇ ಬರ್ಕೊಂಡು ಅಷ್ಟೇ ತಂದ ಖುಷಿಯಾಗೋಯ್ತು. ಅದಕ್ಕೆ ತೇನ ಪ್ರಿಯತಾಮೆ ಸದಾಭಿಹು ಉಳಿದವ್ರು ಗೀತಾ ಭಾಷ್ಯ ಆಗಿ ಬರೆದ್ರು ಕೂಡ ದೇವರು ಪ್ರೀತರಾಗೋ ರೀತಿ ಬರಲಿಲ್ಲ ಅವರು, ಏನೇನೋ ಬರೆದು ಬಿಟ್ಟಿದ್ದರಿಂದ ಅವ್ರು ಗೀತಾ ಭಾಷ್ಯ ಅವ್ರಿಗೆ ಏನಾಗಲಿಲ್ಲ, ಪ್ರಿಯ ಆಗಲಿಲ್ಲ ಅಂತ ಹೇಳ್ತಾರೆ. ಒಂದೇ ಕೆಲಸನೇ ಇಬ್ಬರು ಮಾಡ್ತಾರೆ, ಒಬ್ಬರು ಮಾಡಿದ್ರೆ ಪ್ರಿಯ ಆಯಿತು, ಇನ್ನೊಬ್ಬರು ಮಾಡಿದ್ರೆ ಪ್ರಿಯ ಆಗಲಿಲ್ಲ. ತಪ್ಪಾಗಿ ಮಾಡಿದಾಗ ಪ್ರಿಯ ಆಗೋದಿಲ್ಲ, ಸರಿಯಾಗಿ ಮಾಡಿದಾಗ ಪ್ರಿಯ ಆಗುತ್ತೆ. ಅದು ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ, ಗೀತಾರ್ಥನೇ ಹೇಳ್ತೇವೆ ಅಂತ ಹೇಳಿದರೆ ಹೊರತು ತೋಚಿದ್ದು ಹೇಳ್ತೇವೆ ಅಂತ ಹೇಳಿಲ್ಲ. ಆ ಗುರುದವರು ತೋಚಿದ್ದು ಹೇಳಿಬಿಟ್ಟು ಗೀತಾ ಇದೇ ಗೀತಾರ್ಥ ಅಂತ ಹೇಳಿಬಿಟ್ಟು ತಪ್ಪದು, ಗೀತೆ ಅರ್ಥನೇ ಹೇಳಬೇಕು. ಹೇಳಿಲ್ಲ ಇವತ್ತು ತಲೆ ತಕ್ಕಂತೆ ಕ್ಯಾಪ್ ಹಾಕೋಬೇಕಾಗುತ್ತೆ, ಕ್ಯಾಪ್ ತಲೆ ಕಟ್ ಮಾಡಿಬಿಟ್ರೆ, ಕ್ಯಾಪ್ ಸಿಕ್ಕದಾಯ್ತು ತಲೆ ಕಟ್ ಮಾಡಿಬಿಟ್ರೆ, ಕ್ಯಾಪ್ ಚೇಂಜ್ ಮಾಡಬೇಕು ತಲೆ ಚೇಂಜ್ ಮಾಡಬಾರ್ದು. ಅದಕ್ಕೆ ತಮ್ಮ ಅರ್ಥನ ಅದಕ್ಕೆ ಅಡ್ಜಸ್ಟ್ ಮಾಡಬೇಕೆ ಹೊರತು ಸೈನ್ಸ್ ಇರೋದೇ ಹಾಗೆ. ಫ್ಯಾಕ್ಟ್ಸ್ ಕಂಡ್ಮೇಲೆ ಏನು ಮಾಡಬೇಕು, ಥಿಯರಿ ಚೇಂಜ್ ಮಾಡಬೇಕು. ಅಟ್ಟೆ ಅವ್ರು ಥಿಯರಿ ತಕ್ಕಂತೆ ಫ್ಯಾಕ್ಟ್ಸಿನ ಮೇಲೆ ಅಡ್ಜಸ್ಟ್ ಮಾಡೋಕೆ ಹೋಗ್ಬಾರ್ದು. ಅದೇ ತತ್ವಶಾಸ್ತ್ರ ಆಗ ಸೈನ್ಸ್ ಆಗಿ ಕಥೆ ಕಾದಂಬರಿ ಏನು ಮಾಡ್ತಾರೆ, ತೋಚಿದ್ದು ಬರೀತಾರೆ, ಇಲ್ಲಿ ಹಾಗೆಲ್ಲ ಬರೆಯಾಗಿಲ್ಲ. ಮೇ ಸದಾ ಬಿಹು, ಅದರಿಂದಾಗಿನೇ ಪರಮಾತ್ಮ ಪ್ರೀತನಾಗಲಿ. ಪ್ರಿಯತಮ್ಮೆ ಸದಾ ಬಿಹು, ಏನೋ ಅದಲ್ಲ ವೇದವ್ಯಾಸ ರೀತಿ ಆಚಾರ ಶಕ್ತಿಯಲ್ಲೂ ಕೂಡ ಲೇಷತಾನೆ, ಆಚಾರ ಶಕ್ತಿಯಲ್ಲೂ ಕೂಡ. ಇವತ್ತು ಉದಾಹರಣೆ ಸಿಂಪಲ್, ಅದು ಈ ಹೂ ಹತ್ಬೇಕು ಎಷ್ಟು ಶಕ್ತಿ ಉಪಯೋಗಿಸ್ತೇವೆ, ಇದಕ್ಕೆ ಎಷ್ಟು ಇಷ್ಟ ಆಗುತ್ತೋ ಇತ್ತಾಗದು, ಎಷ್ಟು ಶಕ್ತಿ ಬಂದು ಸ್ವಲ್ಪ ಶಕ್ತಿ ಇದೆ ಅಷ್ಟೆಲ್ಲ ಉಪಯೋಗಿಸಿಲ್ಲ ಅಲ್ಲಿ, ಸ್ವಲ್ಪ ಇದಕ್ಕೆ ಜಾಸ್ತಿ ಶಕ್ತಿ ಬೇಕಾಯಿತು, ಇದಕ್ಕೆ ಇನ್ನೂ ಜಾಸ್ತಿ ಬೇಕಾಯಿತು, ಇದಕ್ಕೆ ಆದರೂ ಆಗೋದೇ ಇಲ್ಲ. ಅದೇ ಶಕ್ತಿನ ಏನಾಯ್ತು, ಈಗ ನಾವು ವ್ಯಕ್ತ ಮಾಡಬೇಕಾದ್ರೆ ಜಾಸ್ತಿ ವ್ಯಕ್ತ ಮಾಡಿ ಏನಾಗುತ್ತೆ ಹೇಳಿ ನೋಡಂತೆ, ಜಾಸ್ತಿ ಏನಾಗುತ್ತೆ, ಅದು ಇಲ್ಲಿ ದೂರ ಹೇಳ್ಕೊಂಡ್ಬಿಡ್ತಾನೆ ಆ ಕಡೆ. ಅರ್ಥ ಆಯ್ತಾ? ಇವತ್ತು ಏನು ಮಾಡಿದ್ದವನು, ಲೋಟ ಖಾಲಿ ಇದೆ ಅಂಥೇಳಿ ಎತ್ತಿದ, ತುಂಬಿದ ಲೋಟ ಅಂತ ತಿಳ್ಕೊಂಡು ಬರೀ ಕೈಲಿ ಎತ್ತಿದ, ತುಂಬಿದ ಲೋಟ ಅಂತೇಳಿ ಬರೀ ಕೈಲಿ ಎತ್ತಿದ, ತುಂಬಿದ ತಂಬಿಗೆ ಎತ್ತಿ ಬರೀ ಕೈ ಏನು ಮಾಡಿದ, ಅಷ್ಟೇ ವೇಟ್ ಹಾಕಿದ. ಆ್ಯಕ್ಚುಲಿ ಏನಾಗಿತ್ತು, ಅದು ಖಾಲಿ ಎತ್ತವ ಏನಾಗುತ್ತೆ, ಜೋರ ಮೇಲೆ ಬಂದುಬಿಡುತ್ತೆ, ಗೊತ್ತಾಯ್ತಾ? ಎತ್ತಕ್ಕೆ ಶಕ್ತಿ ಜಾಸ್ತಿ ಆಗಿಬಿಡುತ್ತೆ. ಅವಾಗ ಏನು ಮಾಡಬೇಕು, ಅವನು ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಓದ್ತು, ಎಂಜೆಷ್ಟು ಓದಿ ತಕ್ಷಣ ಓದ್ಬಿಟ್ರೆ ಏನಾಗುತ್ತೆ, ಸ್ಲೋ ಆಗಿ ಓದ್ತು, ಜೋರಾಗಿ ಓದ್ಬಿಟ್ರೆ ಹೋಗಿಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೇ ಎಷ್ಟು ಬೇಕೋ ಶಕ್ತಿ ಉಪಯೋಗಿಸ್ಬೇಕು, ಅಷ್ಟೇ ಉಪಯೋಗಿಸಿದ್ದೇನೆ ಅಂತ ಹೇಳ್ತಾ. ಇದು ಒಂದಕ್ಕೆ ಅಲ್ಲ, ಆಚಾರ್ಯ ಎಲ್ಲೆಲ್ಲಿ ಏನೇನು ಬರೆದಿದ್ದಾರೆ, ಎಷ್ಟು ಬರೆದಿದ್ದಾರೆ ಅವರು, ಗ್ರಂಥದಲ್ಲಿ ಎಷ್ಟು ಅರ್ಥ ಇದೆಯೋ ಅಷ್ಟು ಅರ್ಥನೂ ಬರೋದಿಲ್ಲ. ಮತ್ತು ನಮ್ಮ ಬುಲಿ ಎಷ್ಟು ಗೊತ್ತಿ ಅಷ್ಟು ಬರೋ, ಎರಡು ಲೇಸಿ ಎರಡು ಕಡೆ ಅನ್ವಯ ಮಾಡಬೇಕು. ಗ್ರಂಥದಲ್ಲಿ ಭಾರಿ ಅರ್ಥ ಇದೆ, ಮತ್ತು ಅಂಗಡಿಯಲ್ಲಿ ಎಷ್ಟೋ ಇದೆ, ತಂದಿದ್ದು ಸ್ವಲ್ಪ ಲೇಷತ ತಂದಿದ್ದಾನೆ ಅಷ್ಟೇ, ಅಂಗಡಿಯಲ್ಲಿ ಬೇಕಾದ ಪದಾರ್ಥ ಇದೆ ಇನ್ನೂ ಕೂಡ ತಂದಿದ್ದು ಲೇಷತಃ. ಮತ್ತೆ ಅಲ್ಲಿ ದುಡ್ಡು ಬೇಕಾದಷ್ಟಿದೆ, ಯಾರು ಉಪ್ಪು ಎಲ್ಲ ಹತ್ರ ಮನೆ ತುಂಬ ಉಪ್ಪು ಹಾಕೊಂಡ್ಬಿಟ್ಟ ದುಡ್ಡಿದೆ ಅಂತ ಹೇಳಿಬಿಟ್ಟು ಎಷ್ಟು ಹಾಕೊಂಡ, ಎಷ್ಟು ಬೇಕೋ ಅಷ್ಟೇ. ಅದಕ್ಕೆ ಲೇಷತಃ ಈ ಮಾತಿನಲ್ಲಿ ಎರಡಕ್ಕೂ ಅನ್ವಯ. ಗೀತಾಕ್ಕೆ ಅರ್ಥ ತುಂಬ ಇದೆ, ನಾನು ಸ್ವಲ್ಪ ಹೇಳಿದ್ದೇನೆ, ನಾನು ತುಂಬ ಜಾಸ್ತಿ ಗೊತ್ತಿದೆ ಸ್ವಲ್ಪ ಬರೆದಿದ್ದೇನೆ. ಎರಡರಲ್ಲೂ ಕೂಡ ಹರಿಯ ಶಕ್ತಿ ಗೀತಾದಲ್ಲಿ, ವಾಯುದೇವರ ಶಕ್ತಿ ಬರೆಯೋದ್ರಲ್ಲಿ, ಎರಡನ್ನೂ ಕಡಿಮೆ ಹೆಚ್ಚು ಉಪಯೋಗಿಸಿಲ್ಲ ಅಂತ ಹೇಳಿದರು. ಇದರಿಂದ ತಪ್ಪಲ್ಲ ಅದು, ವಿನಯ ಬೇರೆ ತಪ್ಪು ಬೇರೆ. ವಿನಯ ತಪ್ಪು ಹೇಳಿದ್ರು ಅಂದರೆ ಇರೋದನ್ನು ಹೇಳ್ಕೊಂಡಾಗ ತಪ್ಪು, ಇಲ್ಲದೇ ಇದನ್ನು ಇಲ್ಲಿ ವಸ್ತುಸ್ಥಿತಿಯನ್ನು ಹೇಳಬೇಕಾದ್ರೆ ಎರಡು ವಿನಯೋಕ್ತಿ ಬೇರೆ. ಒಂದಷ್ಟಿದ್ದ ಸರಿಯಾದ ಅರ್ಥ, ಎಲ್ಲಿ ಶಕ್ತಿತಃ ಅಂದ್ರೆ ಏನರ್ಥ, ಶಕ್ತಿತಃ ನಮ್ಮ ಶಕ್ತಿ ಎಷ್ಟು ದೇವರು ಶಕ್ತಿ ಕೊಡ್ತೇನೋ ಅಷ್ಟೊಂದು ದೇವರಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಾಗ ಶಕ್ತಿತಾನೆ ನಮ್ಮ ಶಕ್ತಿ ತೃಣ ತೇನವಿನ ತೃಣಮಭಿ ನಚರತೆ ಅಂತ ಇಟ್ಕೊಂಡಾಗ ಎಷ್ಟು ಉಪಯೋಗಿಸಿದ್ರೆ ಶಕ್ತಿನೇ ಅದು. ಈ ಅರ್ಥ ತಗೊಂಡಾಗ ಲೇಷತಃ ಅದೆಲ್ಲ ಇಟ್ಕೊಂಡೇ ಆಚಾರ್ಯ ಬರೆದಿತ್ತು. ಪೂರ್ಣಾದೋಷ ಮಹಾವಿಷ್ಣೋ ಗೀತಾಮಾಶ್ರಿತ್ಯ ಲೇಷತಃ ನಿರೂಪಣಂ ಕೃತಂ ತೇನ ಪ್ರಿಯತಾಮೆ ಸದಾ ವಿಹು. ಮತ್ತು ದೇವರು ಈ ಪ್ರೀತನಾಗಲಿ ಅಲ್ಲ, ಸದಾ ಪ್ರಿಯತಾಮ್, ದೇವರು ಸದಾ ಪ್ರೀತನಾಗಲಿ. ಸೊ ಗೀತಾದಿಂದ ಅರ್ಥ ಮಾಡಿಕೊಂಡ್ರೆ ದೇವರು ಕೆಲವು ವಿಷಯ ಮಾಡಿದರೆ ಅಷ್ಟ ಪ್ರೀತನ ಇರುತ್ತೆ. ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಪ್ರೀತನಾದ, ಯಾವ ವಿಷ್ಣು ಪ್ರೀತನ ಸನ್ಯಾನ್ಯ ಮಾಡಿದ್ರೆ ಯಾವಾಗಲೂ ಪ್ರೀತನ ಆಗ್ತಾನೆ. ಯಾತಕ್ಕದು ನಿತ್ಯಕರ್ಮ, ನಿತ್ಯಕರ್ಮನ ಮಾಡೋದ್ರಿಂದ ನಿತ್ಯ ಪ್ರೀತನಾಗ್ತಾನೆ. ಇದರಲ್ಲಿ ಜ್ಞಾನಕಾರ್ಯ ನಿತ್ಯ ಮಾಡೋ ಕೆಲಸ ಆದ್ದರಿಂದ ಸದಾ ವಿಹು ಪ್ರಿಯತ, ಅಥವಾ ಸದಾ ವಿಹು ದೇವರು ಒಮ್ಮೊಮ್ಮೆ ವ್ಯಾಪ್ತನಲ್ಲ, ಸದಾ ವಿಹು ಸದಾ ವ್ಯಾಪ್ತನಾದವ. ಆದ್ದರಿಂದ ಪರಮಾತ್ಮ ಏನು ಮಾಡಬೇಕು, ಪರಮಾತ್ಮನ ಶಕ್ತಿ ಇವತ್ತು ನಾಳೆ ಬಂದಿದ್ದಲ್ಲ, ಇವತ್ತು ಬರೋದಲ್ಲ ನಾಳೆ ಹೋಗೋದಲ್ಲ, ಸದಾ ಇರೋದು ಅಂತ ಹೇಳೋದಕ್ಕೋಸ್ಕರ ಸದಾ ವಿಹು. ಮತ್ತು ಈ ಗೀತಾಕ್ಕೆ ಅರ್ಥ ಬರೆದಿದ್ದೇವೆ ಲೇಷತಃ ಅಲ್ಲ, ಸದಾ ಲೇಷತಃ ಆದ ರೂಪಣ. ಏನೇನು ಬರೆದಿದ್ದೇವೆ ಅಲ್ಲ, ಏನದು ಸ್ವಲ್ಪ ಹೊತ್ತು ಹೆಚ್ಚು ಬರದೇ ಇಲ್ಲ. ಇದು ಮಧ್ಯದಲ್ಲಿ ಬರೀತಾರೆ ಭಾವಪ್ರಕಾಶ ಕೊನೆಗೆ ಹೇಳ್ತಾರೆ ಆಚಾರ್ಯ ಎಷ್ಟು ಶಕ್ತಿ ತೋರಿಸಿದ್ದಾರೆ ಅಂದರೆ ಲೇಷತ ಅನ್ನೋ ಪದಕ್ಕೆ ಅರ್ಥ ಬರೀತಾರೆ. ಸಾಮರ್ಥ್ಯಾಂಶಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಫ್ರ್ಯಾಕ್ಷನ್ ಆಫ್ ಎ ಫ್ರ್ಯಾಕ್ಷನ್ ಅವ್ರು ಉಪಯೋಗಿಸಿದ್ದೆಷ್ಟು, ಫ್ರ್ಯಾಕ್ಷನ್ ಆಫ್ ಎ ಫ್ರ್ಯಾಕ್ಷನ್. ತರಕಾರಿ ದುಡ್ಡು ಕೊಟ್ಟ, ಎಷ್ಟು ದುಡ್ಡು ಕೊಡ್ತಾನ ಅವನು, ಒಟ್ಟು ಆಸ್ತಿಯಲ್ಲಿ ಎಷ್ಟು ಕೊಟ್ಟಿರ್ತಾನ ಅವನೀಗ, ಎಲ್ಲೋ ಫ್ರ್ಯಾಕ್ಷನ್ ಆಫ್ ಎ ಫ್ರ್ಯಾಕ್ಷನ್ ಅಷ್ಟೇ, ಜಾಸ್ತಿ ಅಲ್ಲ. ಆ ಅರ್ಥದಲ್ಲಿ ಎಷ್ಟು ಬೇಕು ಅಷ್ಟೇ ಉಪಯೋಗ, ಜಾಸ್ತಿ ಉಪಯೋಗಿಸೋದು ಜಾಣತನ ಅಲ್ಲ, ಅಷ್ಟೇ ಉಪಯೋಗಿಸಿದ್ದಾರೆ. ಮತ್ತೆ ದೇಶದ ಇನ್ನೊಂದು ಅರ್ಥ ಯಾಕೆ ಜಾಸ್ತಿ ಕಡಿಮೆ ಬರೋದ್ರೆ ತಿಳ್ಕೊಳ್ಳೋರಿಗೆ ಜಾಸ್ತಿ ತಿಳಿ, ಅದು ಬೇರೆ ಮೂರನೇ ಪ್ಲೇಸ್ ಇದೆ. ಹೆಚ್ಚೇಳಿದ್ರೆ ಅವ್ರು ತಿಳಿಯೋದಿಲ್ಲ. ಪದಾರ್ಥ ತೊಳ್ ಪಾತ್ರೆ ಎಷ್ಟೇ ಎಷ್ಟಿದೆ, ಏನು ಮಾಡ್ತಾನೆ ಪಾಪ ಅವನು, ಹೆಚ್ಚಾಕಿದ್ರೆ ಏನಾಗುತ್ತದ, ಚೆಲ್ಲೋಗ್ಬಿಡುತ್ತೆ. ಅದಕ್ಕೆ ಪಾತ್ರೆ ಕಡಿಮೆ ತಂದಾಗ ಸಮುದ್ರಕ್ಕೆ ಸಮುದ್ರ ನೀರನ್ನು ಬೇಕಾದಷ್ಟಿದೆ. ಇವ್ರದ್ದು ಪಾತ್ರೆ ಎಷ್ಟೆಷ್ಟು ತಂದ್ರೆ ಇವರೀಗ, ತಮ್ಮ ಒಯ್ದು ಪಾತ್ರೆ ಎಷ್ಟಿತ್ತು ಅಷ್ಟೇ, ಪಾತ್ರೆ ಎಷ್ಟು ಒಯ್ದಿರ್ತಾರೆ, ತಮ್ಗೆ ಎತ್ತಲಕ್ಕಾಗಲಷ್ಟು. ಮತ್ತೆ ತಮ್ಮ ಕೆಪ್ಯಾಸಿಟಿ ಪಾತ್ರೆ ಕೆಪ್ಯಾಸಿಟಿ ಎಲ್ಲ ಮ್ಯಾಚ್ ಆಗಬೇಕು. ಸಮುದ್ರ ಎಲ್ಲೋ ಹೋಯಿತು, ಕೊನೆಗೆ ಸಿಕ್ಕಿದ್ದಿಷ್ಟೇ. ಅದಕ್ಕೋಸ್ಕರ ಮಳೆ ಜೋರಾಗಿ ಬಂತು, ಎಲ್ಲ ಕಡೆ ನೀರಿನಿಲ್ಲದೆ ಎಲ್ಲಿಲ್ಲತ್ತೆ, ತಗ್ಗಲ್ಲಿ ಮಾತ್ರ. ಉಳಿದ ಕಡೆ ಎಲ್ಲ ಮಳೆ ಬಂದು ಗುರುತುಗಳು ಎಲ್ಲ ಹೋಗ್ಬಿಟ್ಟಾರೆ. ಅದಕ್ಕೇನೆ ಸದಾ ಬಿಹು ಪರಮಾತ್ಮ ಸದಾ ಪ್ರಿಯತಾಮ್ ಅಂತ ಹೇಳ್ತಾ. ಏನ ವ್ಯಾಪ್ತ ಅಂತ ಅರ್ಥ, ಬಿಹು ಅಂದರೆ ವ್ಯಾಪ್ತ. ವಿಶೇಷೇಣ ಭವತಿ ಇತಿ ಬಿಹು, ಭವತಿ ಇತಿ ಹೂಹು, ವಿಶೇಷೇಣ ಭವತಿ. ಸರ್ವತ್ರ ಸ್ವತಂತ್ರ, ಎಲ್ಲ ಕಾಲ ಸ್ವತಃ ಸ್ವಾತಂತ್ರ್ಯ ತೋರಿಸುತ್ತೆ. ಅಸ್ಥಿ ಭವತಿ ಎಲ್ಲ ಸ್ವಾತಂತ್ರ್ಯ ತೋರಿಸತಕ್ಕಂಥ ಪದಗಳಾದ್ದರಿಂದ ಸದಾ ಸಮರ್ಥನಾದ, ಸದಾ ಸ್ವತಂತ್ರನಾದ ಪರಮಾತ್ಮ ಸದಾ ನಮಗೆ ಪ್ರೀತನಾಗಲಿ ಅಂಥೇಳಿ ಸದಾ ಅಂತ ಹೇಳಿದರು. ಮತ್ತು ಯಾರೇ ಏನೇ ಕೆಲಸ ಮಾಡಿದರೂ ಕೂಡ ಸದಾ ವಿಷ್ಣೋಹೋ ಗೀತಾಮಾಶ್ರಿತ್ಯ ಲೇಷತಃ, ವಿಷ್ಣುವಿನ ಗೀತವೇನು ಆಶ್ರಯಿಸೇ ಹೇಳಿದ್ದೆ ಹೊರ ಬೇರೆ ರೀತಿ ಅಲ್ಲ ಅಂತ ತಿಳಿಸಿ ಅದರ ಮಹತ್ವ ಹೇಳಿದರು. ಇದಾನೀಂ ಸಮಾಪಿತ ಭಾಷ್ಯೋ ಭಗವಾನ್ ಆಚಾರ್ಯೋ ಭಾಷ್ಯ ನಿರ್ಮಾಣಸ್ಯ ಫಲಂ ಭಗವತ್ಪ್ರೀತಿಮೇವ ಆಶಾಸ್ತೆ, ಭಗವಂತನ ಪ್ರೀತಿಯೇ ಮುದಿವಾದ ಫಲ ಹೊರತು ಬೇರೆ ಪ್ರೀತಿಗಳೆಲ್ಲ ಪ್ರೀತಿಯಲ್ಲ. ಅದನ್ನು ಹೇಳಿದ್ದು ಗತಂ ಪೂರ್ಣೇತಿ ಏತತ್ ಗೀತಾಂ ಇತ್ಯನೇನ ನಿರೂಪಣಂ ಇತ್ಯೇನೇ ಸಂಬದ್ಧತೆ. ಏತತ್ ತನ್ನ ಪದನ ಎಲ್ಲಿಟ್ಕೋಬೇಕು ನಾವು, ಅದನ್ನು ನಿರೂಪಣಂ ನಪುಂಸಕ ಲಿಂಗ ಅದನ್ನು ಅಲ್ಲಿ ತರಬೇಕಲ್ಲ. ತೇನ ಇತಿ ಶ್ರವಣಾತ್ ಯತ್ತಿತಿ ಲಭ್ಯತೆ, ಯತ್ ನಿರೂಪಣಂ ಕೃತಂ ತತ್ ಅಂತ ಅಲ್ಲಿಗೆ ಅನ್ವಯ, ಯತ್ ಅಂತ ಸೇರಿಸ್ಕೋಬೇಕು ಒಂದು ಪದ. ತೇನ ಶ್ರವಣಾತ್ ತೇನ ಯತ್ಕೃತಂ ತತ್, ಅದನ್ನು ನಿರೂಪಣೆ ಮಾಡಿದ್ದೇನೆ ಪರಮಾತ್ಮ ಅದರಿಂದ ಪ್ರೀತನಾಗಲಿ ಅಂಥೇಳಿ ಉಪಸಂಹಾರ ಮಾಡಿದರು. ಅದಕ್ಕೆ ಆಚಾರ್ಯರ ಭಾಷ್ಯದ ಕೊನೆಯ ಮಾತು. ಈಗ ಪ್ರೇಮೇಯ ದೀಪಿಕಾದಲ್ಲಿ ಟೀಕಾರ ಮುಕ್ತಾಯ ಮಾಡ್ತಾ ಇದ್ದಾರೆ. ಕರತಲ ಕಲಿತ ಆಮಲಕಮಿವ ಪ್ರಭುಣ ಏನೇದಮವಗತಂ ವಿಶ್ವಂ ಸಜೈತಿ ಜನಕಸುತಾಯಾಃ ಕಾಂತಃ ಶ್ರೀ ರಘುನಂದನೋ ದೇವಃ. ಕರತಲ ಕಲಿತ ಆಮಲಕಂ ಇವ ಪ್ರಭುಣ ಏನ ಇದಂ ಅವಗತಂ ವಿಶ್ವಂ ಸಹ ಜಯತಿ ಜನಕಸುತಾಯಾಃ ಕಾಂತಃ ಶ್ರೀ ರಘುನಂದನಃ ದೇವಃ. ಶ್ರೀ ರಘುನಂದನಃ ದೇವಃ, ರಘುನಂದನ ದೇವ ಅಂದರೆ ರಘುನಂದನ ರಾಮ, ರಾಮದೇವರು ದೇವಃ, ಸ್ವತಂತ್ರನಾದ ಪರಮಾತ್ಮ. ದೇವಂ ನಾರಾಯಣಂ ನತ್ವ ಅಂತ ಹೇಳಿದ್ರಲ್ಲ, ಆ ನಾರಾಯಣ ರಾಮದೇವರು ನಾರಾಯಣನಾದ್ರಿಂದ ರಾಮದೇವರು. ಇನ್ಯಾರಾತ ಜನಕಸುತಾಯಾಃ ಕಾಂತಃ, ಜನಕಸುತ ಅಂದರೆ ಸಾಕ್ಷಾತ್ ಜಾನಕಿ ಮಹಾಲಕ್ಷ್ಮಿ, ಅವರ ಕಾಂತನಾದಂತಹ ಪತಿಯಾದಂತಹ ರಘುನಂದನಃ ಜಯತಿ. ಜಯತಿ ಅಂದರೆ ಏನರ್ಥ ಇಲ್ಲಿ, ಜಯತಿ ಏನಂತ ಹೇಳಿದ್ರೆ ಹಿಂದೆ ಸರ್ವೋತ್ಕೃಷ್ಟೋ ವರ್ತತೆ, ಆ ಅರ್ಥ ಎಲ್ಲಿ ಹೇಳಿದ್ರೆ ನೆನಪಿದೆಯಾ, ಮಾಯವಾದಕ್ಕೆ ಮೊದಲನೇ ಶ್ಲೋಕದಲ್ಲಿ ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ವಯೋನಿಹಿ ಅಂತ ಹೇಳಬೇಕಾದ್ರೆ ಅರ್ಥ ಹೇಳಿದರು. ಅದಕ್ಕೆ ತಮ್ಮಾತಿ ತಾವೇ ಅಲ್ಲಿ ಅರ್ಥ ಬರೆದಿರೋದ್ರಿಂದ ಇಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಆಯ್ತು. ಸಜೈತಿ ನೆನಕಾಸುತ ಜನಕಸುತಾಯಾಃ ಕಾಂತಃ ಶ್ರೀ ರಘುನಂದನೋ ದೇವಃ. ಆ ದೇವರು ಎಂಥವನು ದೇವರು ಅಂದರೆ ಪ್ರಭು, ಆತ ಪ್ರಭು. ಎಂಥ ಪ್ರಭು ಅಂದರೆ ಏನ ಅವನಿಂದ